ಇಲ್ಲ, ಆದ್ರೆ ಬಯಸೋದು ಮತ್ತೆ ದಾಟ್ಲೇಬೇಕಲ್ಲ ನಾವು ಅಂದ ಕರ್ಮ ಪ್ರವಾಹದಲ್ಲಿ ನಾವು ಪ್ರವಾಹವನ್ನು ಅನುಸರಿಸಿ ಹೋಗ್ಬೇಕು. ಪ್ರವಾಹವನ್ನು ಅನುಸರಿಸಿ ಹೋಗ್ಬಿಡ್ತು ಅಂತಂದ್ರೆ ಆ ಕಡೆ ಸುಲಭ, ನಮ್ಮ ಶ್ರಮವೇ ಆಗಲ್ಲ, ಈಜೊಂದು ಬಂದ್ರೆ ಸಾಕಷ್ಟೇನೆ, ಆಗ ನಾವು ಸುಲಭವಾಗಿ ದಾಟಿ. ಆಗ ನಾವೇನ್ ಮಾಡ್ತಾ ಇದೀವಿ, ಈಗ ಯು ಆರ್ ಗೋಯಿಂಗ್ ಎಗೇನ್ಸ್ಟ್ ದಿ ಕರೆಂಟ್. ನಾವು ಅನ್ಯ ನಿಂದನ ಕರಿಸ್ಜಾಮಿ ತಿಳ್ಕೊಂಡು ಹೇಳಿದಾಗೆ ನಾವೇನ್ ಮಾಡ್ತಾ ಇದೀವಿ, ಪ್ರವಾಹಕ್ಕೆ ಎದುರು ಹೋಗ್ತಾ ಇದೀವಿ. ನಾವೇನು ಹೋಗ್ತಾ ಇಲ್ಲಲ್ಲ ಪ್ರವಾಹಕ್ಕೆ ವಿರುದ್ಧ. ಈಗ ಕ್ಲೇಶ ವೈದ್ಯನು ಅನಾದಿಯಲ್ಲಿ ಸರ್ವೇಶ ಮಾಡಿದ ತೃಪ್ತಿಯನ್ನು ಬಿಟ್ಟು ಅಂದರು. ನಾವು ಕರ್ಮದ ಪ್ರವಾಹದಲ್ಲಿ ಬಿದ್ದಿದ್ದೇವೆ, ಕರ್ಮದ ಪ್ರವಾಹದಲ್ಲಿ ಬಿದ್ದಿದ್ದೇವೆ. ಆ ಕರ್ಮದ ಪ್ರವಾಹ ಯಾವಾಗಲೇ ಭಗವಂತ ತೀರ್ಮಾನ ಮಾಡಿರ್ತಾರೆ, ಯಾವ್ಯಾವ ಜನ್ಮದಲ್ಲಿ ಏನೇನು ಅನುಭವಿಸಬೇಕು, ಏನು ಮಾಡಬೇಕು, ಎಲ್ಲ ತೀರ್ಮಾನವಾಗಿ ಡಿಸೈಡೆಡ್ ಮ್ಯಾಟ್ರಿ. ಇದೇನು ಲೈವ್ ಟೆಲಿಕ್ಯಾಸ್ಟ್ ಅಲ್ಲ, ಇದು ರೆಕಾರ್ಡೆಡ್ ಟೆಲಿಕ್ಯಾಸ್ಟ್. ರೆಕಾರ್ಡೆಡ್ ತಾನು ಅದನ್ನ ಇದು ಮಾಡ್ತಾ ಇದ್ದಾರೆ, ದೇವರು ರಿಲೇ ಮಾಡ್ತಾ ಇದ್ದಾನೆ ಅಷ್ಟೇ ಹೊತ್ತು ಬೇರೆ ಅಲ್ಲ. ಹೋಗಪ್ಪ ಅದು ಚೇಂಜ್ ಆಗ್ತದೇನು ಒಂದು ವೇಳೆ ಇಲ್ಲ ಅಂತ. ಈ ಸಾಮಾನ್ಯವಾದ ಅಸೆಂಬ್ಲಿ ತಗೊಂಡು ಅಸೆಂಬ್ಲಿ ಸೇರುವುದಕ್ಕಿಂತ ಮುಂಚಿತವಾಗಿ ಸದಸ್ಯರುಗಳು ಏನಾದರೂ ಸಮಸ್ಯೆಗಳು ಕಳಿಸಿದ್ದೆ ಅದು ಬಹುಬೇಗ ವಿಚಾರಣೆ ತಗೊಳ್ತಾರೆ. ಆಗ ಮೊದಲು ಕಳಿಸ್ತಿಲ್ಲ, ಆಮೇಲೆ ಆ ಸಭಾಪತಿ ಒಪ್ಪಿದರು ಉಂಟು, ಇಲ್ಲ ಹೋದ್ರೆ ಮುಂದಿನ ಸೆಷನ್ ನೋಡಂತ ಹೇಳ್ತಾರೆ. ನಮ್ದು ಅಷ್ಟೇ, ನಮ್ಮದೆಲ್ಲ ತೀರ್ಮಾನವಾಗೋಗಿದಾಗಲೇ ಅದು ಮತ್ತೆ ಸೇರ್ಸಲ್ಲ, ಸೇರಿಸೋದೇ ಇಲ್ಲ ಅಂದ್ರೆ ನಾವು ಯಾಕೆ ಒದ್ದಾಗಲಿ. ಅದಕ್ಕೆ ಮತ್ತೆ ಯುದ್ಧಾಂಗೆ ಇರುವೇನು ಹರಿ ಪರಮಾತ್ಮ ಯಾವ ಕಾಲಕ್ಕೆ ಏನ್ ಕೊಟ್ಟೆ ಹಾಗಿತ್ತೀನಿ ಎಂಬಲೇ ನಾವು ಪ್ರವಾಹವನ್ನು ಅನುಸರಿಸಿ ಹೋಗ್ತಕ್ಕಂಥದ್ದು. ಪ್ರವಾಹ ಅನುಸರಿಸಿ ಹೋಗೋದೆಂದ್ರೇನು ಅದಕ್ಕೆ ಹೇಳ್ತಾರೆ, ನರ ಜಾನದೊಳು ಒಮ್ಮೆ ನರ ಬರ ನೆನಿಸುವೆ ವರ ಛತ್ರ ಚಾಮರ ಕಾಕಿಸುವೆ ಕರುಣಾಕರನೆ ನಿನ್ನ ಕರುಣೆ ತಪ್ಪಿದ ಮೇಲೆ ಚರಣಾಭರಣ ಪಾದ ರಕ್ಷೆಯು ದೊರೆತದು ಇಟ್ಟಂಗೆ ಇರುವುದೇ ನೋಹರಿಯೇ. ಮಲಗಲಿಕ್ಕೆ ಚಂದ್ರ ಶಾಲೆ ಚಂದ್ರ ಕಿರಣದಿಂದೊಪ್ಪುವ ಅಂದದ ಮಂಚದೋಳ್ ಮಲಗಿಸುವಿ ಮಂದರೋಧರ ನಿನ್ನ ಮಮತೆ ತಪ್ಪಲು ಧರ್ಮ ಮಂದಿರದೋಳ್ ತೋಳ್ ತಲೆ ದಿಂಬು ಮಾಡಿಸುವೆಯೇ ಇಟ್ಟಂಗೆ ಇರುವೆ ಮೋಹರಿ. ಇದು ಕರ್ಮ ಪ್ರವಾಹವನ್ನು ಅನುಸರಿಸಿ ಹೋಗುವುದಂದ್ರೆ ಸ್ವಾಮಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಪ್ರವಾಹದಲ್ಲಿ ಬಿದ್ದಿದ್ದೇವೆ. ಆ ನಾವು ಈ ರೀತಿ ಅಂದಾಗ ದೇವರು ನಮ್ಮನ್ನು ದಡ ಸೇರಿಸ್ತಾನೆ. ಯಾಕೆ ಪಾಪ ನನಗೆ ತುಂಬಾ ಒಬಿಡಿಯಂಟ್ ಆಗಿದ್ದಾನೆ, ವಿಧೇಯನಾಗಿದ್ದಾನೆ, ನಾನು ಏನ್ ಕೊಟ್ಟರು ಅನುಭವಿಸ್ತಾ ಇದ್ದಾನೆ ಅಂತ ಅವನಿಗೆ ಕರುಣೆ ಬರ್ತದೆ. ಈಗ ತಾ ಮಗನು ಬೈತಿರ್ತಾನೆ ಹೊಡಿತಿರ್ತಾನೆ, ಮಗ ಎಷ್ಟು ದಿವಸ ಸುಮ್ಮನೆ ಇದ್ರು ಕೊಂದ್ರು ಎಷ್ಟು ದಿವಸ ಅಂತ ಬೈತಾನೆ, ಬೈದು ಬೈದು ಬೇಕಾ ಸಾಕಾ ಜೀವನ ಸುಮ್ಮನೆ ಆಗ್ತಾನೆ. ಅದು ತಿರುಗಿದ್ರೆ ಇನ್ನೊಂದು ಏಟು ಹೊಡಿತಾನೆ. ನಾವು ಹಾಗೆ ತಿರುಗಿ ಬಿಡ್ತಾ ಇದ್ದೀವಿ ದೇವರಿಗೆ. ಯಾಕೆ ಅದಕ್ಕೆ ಆ ಶಾಂತಿ ಮಾಡು ಈ ಶಾಂತಿ ಮಾಡು, ಯಾಕೆ ನಾವು ಅದನ್ನು ಅನ್ಯಮಿಂದರಂ ಕರಿಷ್ಯಾಮಿ, ನಾವು ಅದನ್ನು ಮಾಡಿಬಿಟ್ಟು ಯಾವುದೋ ಕೆಲವು ಹೇಳ್ತಾರೆ ಪ್ರಮಾಣಗಳು ಅದನ್ನು ಮಾಡ್ತೀವಿ ಹೇಳ್ತಾ ಮತ್ತೆ ಅದು ಒಂದಕ್ಕೆ ನಾವೇನಾದ್ರೂ ಒಂದು ಕಳ್ಕೊಂಬೋದಕ್ಕೆ ಇನ್ನೊಂದು ತದ್ ಪ್ರತಿಕ್ರಿಯಾ ಅಪಿ ತದ್ ದುಃಖಂ ಭಾವ ತಾತ್ಪರ್ಯವಾಗ್ಯ ತದ್ ಪ್ರತಿಕ್ರಿಯಾ ಅಪಿ ತದ್ ದುಃಖಂ ಮಧ್ಯ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಹೋದ್ರೆ ಅದು ಇನ್ನೊಂದು ದುಃಖಕ್ಕೆ ಕಾರಣವಾಗುತ್ತೆ. ಭಾಗವತ್ ತಾತ್ಪರ್ಯ ಆಚಾರ್ಯ ಏಕಾದಶಿ ತಾತ್ಪರ್ಯ ತದ್ ಪ್ರತಿಕ್ರಿಯೆ ಆಗಿ ತದ್ ದುಃಖಂ. ನಾವೀಗ ನಮ್ಗೇನೋ ಖರ್ಚು ಬಂತು ಅದಕ್ಕೊಂದು ಮಾಡ್ಲಿಕ್ಕೆ ಹೋಗ್ತೀವಿ ಅದು ಇನ್ನೊಂದು ಯಾಕೆ ಭಗವದ್ ಇಚ್ಛೆಗೆ ವಿರೋಧ ಮಾಡಿದಾಗಾಯ್ತು. ಇದೇನು ಹೋಗಲಿಲ್ಲ ಇದು ಹೋಗಲಿಲ್ಲ ಅದು ಇನ್ನೊಂದು ದುಃಖಕ್ಕೆ ಕಾರಣ. ಅದಕ್ಕೋಸ್ಕರವಾಗಿ ಜ್ಞಾನಿಯಾದವನ ಲಕ್ಷಣ ಏನು, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ಆ ಪ್ರೀತಿಯಿಂದ ಸ್ವಾಮಿ ನೀನು ನನಗೆ ಪರಮಾತ್ಮ, ನೀನು ಕೊಟ್ಟಿದ್ದು ನನಗೆ ಕೊಡ್ತೀನಿ ನಾನು ಅಂತ ನಾವು ಪ್ರೀತಿಯಿಂದ ವಿನಯದಿಂದ ವಿಧೇಯದಿಂದ ಅನುಭವಿಸಿದ್ರೆ ಆಗ ಓಂ ಉಪಮರ್ಥ ಓಂ. ಆಗ ದೇವರು ಉಪಮರ್ಥ ಮಾಡ್ತಾನೆ ಅಷ್ಟೇ ಹೊತ್ತಿನ ನಮ್ಮ ಕ್ರಿಯೆ ಕರ್ಮದಿಂದಲಾಗಲಿ ಕರ್ಮದಿಂದ ಇನ್ನೂ ದುಃಖ ಸೈಡ್ ಎಫೆಕ್ಟ್ ಆಗ್ತದೆ. ಈಗ ಅನೋಭಕ್ತಿ ನೋಡಿ ಸೈಡ್ ಎಫೆಕ್ಟ್ ಆಗುತ್ತೆ ನಮಗೆ. ಒಂದೊಂದ್ಸಲ ಅದು ಗುಣ ಮಾಡೋದಿರಲಿ ಇನ್ನೊಂದು ಲೋಕಕ್ಕೆ ಕಾರಣವಾಗುತ್ತೆ. ಹಾಗೆ ಮಾಡಬೇಡ. ತತ್ ಪ್ರತಿಕ್ರಿಯೆ ಆಗಿ ತತ್ ದುಃಖಂ ಭಾಗವತ ತಾತ್ಪರ್ಯವಾಗ್ಯ. ಅದಕ್ಕೋಸ್ಕರವಾಗಿ ಸೂಸಿ ಮಹ ನದಿಯೊಳಗೆ ಬಹಳ ಸಾಹಸ ತೋರುವೆನೆಂದು ಜನಕ್ಕಿದಿರಿಸಿದರೆ ಕೈ ಸೋತು ಹೋಗುವ ಹರಿಯ ಬಿಟ್ಟವನು ಕ್ಲೇಶ ವೈದ್ಯವನು. ಏನಪ್ಪ ಇವತ್ತೇನು ಮಾಡಿದ ನೀನು, ಓಡಿ ಈ ಜನ್ಮದ ಮಾಡನೆ ಅಂತ ಅನಾದಿಯನ್ನು ಸರ್ವೇಶ ಮಾಡಿದ ತೃಪ್ತಿಯನ್ನು ಬಿಟ್ಟು ನಮ್ಮನ್ನು ಸೃಷ್ಟಿಗೆ ತರೋವಾಗಲೇ ಮೊದಲನೇ ಜನ್ಮದಲ್ಲೇ ತೀರ್ಮಾನ ಮಾಡಿಬಿಟ್ಟ ದೇವ ನಮ್ಮನ್ನೆಲ್ಲ. ಇವನು ಯಾರು ಲಿಂಗ ದೇಹ ಭಂಗ ಆಗುವವರೆಗೂ ಯಾವ್ಯಾವ ಜನ್ಮದಲ್ಲಿ ಎಲ್ಲಿ ಹುಟ್ಟಬೇಕು, ಯಾರು ಹೆಂಡತಿ, ಯಾರು ಗಂಡ, ಯಾರು ತಂದೆ, ಯಾರು ತಾಯಿ, ಎಷ್ಟು ಆಯುಸ್ಸು, ಎಷ್ಟು ಬಿತ್ತ, ಎಷ್ಟು ಬಿದ್ದ ಪಡಿ, ಎಷ್ಟು ಉಸಿರಾಡಬೇಕು ಅದು ತೀರ್ಮಾನವಾಗುತ್ತೆ ಅಂದಾಗ ನಮ್ದೇನು ಹಾಗಾಗಿ ನಮ್ದೇನು. ಅದೇ ಮೊನ್ನೆ ಹೇಳಿದಾಗೆ ಒಬ್ಬ ಸೈನಿಕನ ಜವಾಬ್ದಾರಿ ശത്രുവിന്റെ ബീളോ ഭർത്ത തപ്പിക്കുമ്പോൾ അതന്നെ ജവാബ്ദാരി. ശത്രു സംഹാരമാണ് എന്നെ ജവാബ്ദാരി. അച്ഛനും ശത്രു സംഹാര ശത്രു ഭർത്ത ജാഗ് മഹം കർത്ത ഹരി കർത്ത സാക്കെ ഇന്നെ ഹെച്ച് ജൈനേ ബെച്ചിൽ ഇത് കൊസ്റ്റർവാ തപ്പിക്കുമ്പോഴൊക്കെ മഹം കർത്ത ഹരി കർത്ത ഇന്ന ശത്രു സംഹാര തത് പൂജ കർമ്മശാഖ ഇതന്നെ നിന്നും പൂജ മോചിട്ടു ಸಂಸ್ಕೃತ ಬರ್ದೇ ಹೋದ್ರೆ ಚಿಂತಿಲ್ಲ. ಕನ್ನಡದಲ್ಲಿ ಹೇಳ್ಕೊಂಡ್ರೆ ಮೇಲು ಯಾಕೆ ಅಂದ್ರೆ ಅದು ಖರ್ಚು ಮಾಡ್ಕೊಂಡು ಬಿಡ್ತೀವಿ ಸುಮ್ಮನೆ. ಆ ಅಭ್ಯಾಸ ಕೂಡ ಹೊತ್ತು ಬಿಂದಿಯಾಗ ನಾವು ಹೇಳ್ತಿರ್ತೀವಿ ಅಷ್ಟೇ. ಅದೇ ನಾವು ಮನಸ್ಸನ್ನು ಕೊಡ್ಬೇಕು. ಮನಸ್ಸ ಮನವರಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿಂದ ಸಾಧನವ ಮಾಡ್ಪರಿಗಿತ್ತವನು ಸರ್ಗಾಜಿ ಹೋಗಲ್ಲ. ಮನಸ್ಸಿನಿಂದ ನಾವು ತಿಳ್ಕೊಂಡು ನಮಗೆ ಬಂದ ಭಾಷೆಯ ಸ್ವಾಮಿ ಇದೆಲ್ಲ ನನಗೆ ಒಳ್ಳೇದಕ್ಕೆ ಮಾಡ್ತಾ ಇದ್ದೀ, ನನ್ನ ಕರ್ಮ ಕಳೆಯೋದಕ್ಕೆ ಸ್ವಾಮಿ ಇದೆಲ್ಲ ನೀನು ಮಾಡಿರ್ತಕ್ಕಂಥ ಇದು ಬಿಂಬಕ್ರಿಯ ಇದು. ಇನ್ನ ಇದು ನಿನ್ನ ಪೂಜೆ, ನಿನ್ನ ಪೂಜೆ ನೀನು ಒಪ್ಪಿಗೆ ಕೃಷ್ಣ ಇಷ್ಟು ಅಂದ್ಬಿಡ್ತು ಅಂತಂದ್ರೆ ನೂರಾರು ಜನ್ಮ ಎತ್ತಿಕೋವ ಸಂಚಿತ ಕರ್ಮನಾಶ. ಇನ್ಯಾವುದರಿಂದನೂ ನಮ್ಮ ಕರ್ಮ ನಾಶ ಅಂತಕ್ಕಂಥದ್ದಿಲ್ಲ. ಈ ಒಂದೇ ಜ್ಞಾನೇನು ವಿದ್ವಾನ್ ಪ್ರತಿಯಂತೆ ನಿತ್ಯಂ, ಜ್ಞಾನದಿಂದಲೇ ಕಳ್ಕೋಬೇಕು ಅಂತ ತಗೊಂಡು ಹೇಳ್ತಾನಕ್ಕೆ ಕ್ಲೇಶವೈದೋನು ಅನಾದಿಯಲ್ಲಿ ಸರ್ವೇಶ ಮಾಡಿದ ತೃಪ್ತಿಯನ್ನು ಬಿಟ್ಟು ಆಶೆಯಿಂದ ಅನ್ಯರಾರಾಧಿಸುವವನು. ಯಾರನ್ನು ಕೇಳಬೇಕಾದ್ರೆ ಕೊಡೋ ಯೋಗ್ಯ ಇಲ್ಲ. ಒಬ್ಬ ಬಿಚ್ಚಿಗೆ ಇನ್ನೊಬ್ಬರಂತೆ ಬಿಚ್ಚಿ ಅನ್ನೋದು ಏನ್ ಕೊಡ್ತಾರೆ ಹೇಳಿ. ಹಾಗೆ ಕೊಡುವ ಯೋಗ್ಯತೆ ಸಾಕ್ಷಾತ್ ಲಕ್ಷ್ಮೀದೇವಿ ಇಲ್ಲ. ಲಕ್ಷ್ಮೀದೇವಿ ಸಾಕ್ಷಾತ್ ಸ್ವಾತಂತ್ರ್ಯ ಹೇಳಿ ಕೊಡುವ ಯೋಗ್ಯ ಇಲ್ಲ ಅಂತ ಗೀತಾದಲ್ಲಿ ಹನ್ನೆರಡನಿಂದ ಹೇಳ್ತಾ ಇದ್ದೇನೆ. ಅವ್ಯಕ್ತೋಪಾಸನೆ ಬಗ್ಗೆ ಹೇಳ್ತಾ ಇದ್ದೇನೆ ಕೃಷ್ಣ. ಅವ್ಯಕ್ತೋಪಾಸನೆ ತುಂಬಾ ಕಷ್ಟವು. ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ. ಮಡಿ ಆಚಾರ ಎಲ್ಲ ಇರಬೇಕು. ಇಷ್ಟೆಲ್ಲಾ ಕಷ್ಟಪಟ್ಟು ನೀನು ಆ ಲಕ್ಷ್ಮೀದೇವಿನ ಉಪಾಸನೆ ಮಾಡಿ ಲಕ್ಷ್ಮೀದೇವಿ ಒಂದು ನಿಂತಿಟ್ಟು ಒಂದೇ ನೀವು ಕೊಟ್ಬಿಡ್ತಾಳೇನು. ಯಾಕೆ ನಮ್ಮ ಯಜಮಾನರು ಇದ್ದಾರಪ್ಪ, ನಮ್ಮ ಯಜಮಾನ್ರೆ ನಾನು ಪ್ರತಿ ಬಂದಕ್ಕಾಗಲ್ಲ. ನಮ್ಮ ಯಜಮಾನ್ರ ಮಮ ಯೋನಿ ರಪ್ಸು ಅಂತ ಸಮುದ್ರೆ ಅಲ್ಲಿದ್ದಾರೆ ಅಲ್ಲಿ ಹೋಗುತ್ತಿದ್ದಾರೆ. ಮತ್ತೆ ನೀನು ನನ್ನ ಹತ್ರ ಬರಲೇಬೇಕು ನೀನು. ಆದ್ರೆ ನನಗೆ ನನ್ನ ಪ್ರೀತಿ ಪಡಿಸುವುದಕ್ಕೆ ಲಕ್ಷ್ಮೀದೇವಿಯನ್ನು ಪ್ರೀತಿ ಪಡಿಸುವುದಕ್ಕೆ ಕಷ್ಟಪಡೋದ್ರೊಳಗೆ ಹದಿನಾರರಾಗ ಒಂದು ಭಾಗ ಕೂಡ ನಾನು ಪ್ರೀತನಾಗ್ಬಿಡ್ತೀನಿ. ನಾನೇ ನನ್ನ ಕಷ್ಟ ನನ್ನ ಪ್ರೀತಿ ಪಡಿಸೋದು ಬಹಳ ಸುಲಭ. ಲಕ್ಷ್ಮೀದೇವಿಯನ್ನು ಪ್ರೀತಿಸುವ ಬಹಳ ಕಷ್ಟ. ಆಕೆಯನ್ನು ಒಲಿಸ್ಕೋಬೇಕಾದ್ರೆ ನಾನು ಬಹಳ ಸುಲಭ. ನಾನು ಆದ್ರೆ ನಾನು ಮತ್ತೆ ನಮ್ಮ ಮನೆಯವ್ರನ್ನ ಕೇಳ್ತೀನಪ್ಪ ಅಂಬಲ್ಲ. ನಾನು ನಾ ಸ್ವತಂತ್ರವಾಗಿ ಕೊಟ್ಬಿಟ್ಟೆ. ಈಗಾಗಲೇ ಹೇಳ್ತಾ ಇದ್ದ ಕೃಷ್ಣ ನನ್ನ ಹೆಂಡತಿ ನನ್ನ ಹತ್ರ ಮತ್ತೆ ಕಳಿಸ್ತಾಳೆ, ನಾನು ನನ್ನ ಹೆಂಡತಿನ ಕೇಳಬೇಕು ಅಂಬಲ್ಲ, ನಾ ಸ್ವಾತಂತ್ರ್ಯವನ್ನು ಕೊಟ್ಬಿಡ್ತೀನಿ ಅಂದಾಗ ಕೊಡುವ ಯೋಗ್ಯತೆ ಇರೋವನ್ನು ಬಿಡ್ತೀವಿ, ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರನ್ನ ನಾವು ಕರ್ಕೊಂಡು ಹೋಗ್ತಾರ್ತೇವೆ. ಅದಕ್ಕೆ ಅನ್ಯರಾರಾಧಿಸುವ ಮಾನು ಅದಕ್ಕೆ ಅಂದ್ರೆ ದಾಸರಾಗಿ ಬೇಡಿದರೆ ಎನ್ನು ಅಡಿಯನ್ನು ಬೇಡುವೆ, ಕಾಡಿದರೆ ಎನ್ನು ಅಡಿಯನ್ನು ಕಾಡುವೆ, ಒಡೆಯನ್ನು ಒಡಲನ್ನು ತೋರುವೆ, ಎನ್ನ ಬಡತನ ಭಿನ್ನ ಮಾಡುವೆ. ಅವನೆದ್ರಿಗೆ ಹೇಳ್ಕೊಂಬರ್ತೇವೆ, ನಾವು ದೇವರೆದ್ರಿಗೆ ಹೇಳ್ಕೊಂಬರ್ತೇವೆ. ಏನ್ ತಪ್ಪು ಉಳಿಕೆಯವರು ಹೇಳದೆ ಅವರು ನಮ್ಮಂತೆ ಪ್ರಾರಬ್ಧ ಕರ್ಮ ಅನುಭವೇ. ಈ ಯಾವುದೇ ದೇವತೆಗಳು ತಗೊಂಡ್ರೆ ಅವರು ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇದ್ದಾರೆ, ನಾವು ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇದ್ವಿ. ಅವ್ರು ನಮ್ಮನ್ನು ಏನು ಮಾಡಬಾರ್ದು, ಏನು ಮಾಡ್ಲಿಕ್ಕಾಗಲ್ಲ. ನಮಗೆ ನಿಜವಾಗ್ಲೂ ಎಲ್ಲರಲ್ಲಿದ್ದು ಮಾಡ್ತಕ್ಕಂತಹ ಭಗವಂತ ಅಷ್ಟೇ ಬಿಟ್ಟು ಇನ್ನ ಇಷ್ಟಿದ್ರು ಯಾಕಾಗಲ್ಲ ಅಂದ್ರೆ ಇದನ್ನ ನಾಳೆ ಬೆಳಗ್ಗೆ ಹೇಳಿ. ನಾನು ನನ್ನದು ಏನು ನಾವು ತಪ್ತಾ ಇದ್ದೀವಿ, ನಾನು ನನ್ನದು ಎಂಬ ಜಡಮತಿ ಮಾನವರು ದಿನ ದಿನದೇ ಮಾಡುವ ಸ್ನಾನ ಜಪ ದೇವಾರ್ಚನೆಯ ಮೊದಲಾದ ಕರ್ಮಗಳ ದಾನವರು ಸೆಳೆದೊಯ್ಯುವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭರ್ಜಿಸಿದ ಓದುವುದು ಅಂತಕ್ಕಂಥದ್ದನ್ನು ನಾನು
ಹೇಳಿದ್ದೇನೆ. ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನೂತಾವ ನೀರಜ ಭವಾನ್ ದೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನಿ ನಮಿತೆ ಕರುಣಿ ಪೂಜೆ ಮಗೆ ಮಂಗಳ ಭಾವ. ಹಿಂದಿನ ಶ್ಲೋಕದಿಂದ ನಾವೆಲ್ಲರೂ ಕರ್ಮದ ಪ್ರವಾಹದಲ್ಲಿ ಬಿದ್ದಿದ್ದೇವೆ. ಆ ಪ್ರವಾಹವನ್ನು ಅನುಸರಿಸಿಕೊಂಡು ಹೋದರೆ ನಾವು ಆಕವಿ ದಡ ಹೋಗಬಹುದು. ಪ್ರವಾಹಕ್ಕೆ ಎದುರು ಹೋದರೆ ನಾವು ಮುಗಿ ಹೋಗುತ್ತೀವಿ ಅಂಬುದಕ್ಕೋಸ್ಕರವಾಗಿ ಒಂದು ಉದಾಹರಣೆಯನ್ನು ಸೂಸಿ ಬಹ ನದಿಯೊಳಗೆ ಬಹಳ ಸಾಹಸ ತೋರುವೆ ಎಂದು ಜಲಗಿದಿರಿಸಿದರೆ ಕೈಸೋತು ಮುಳುಗುವ ಹರಿಯ ಬಿತ್ತವನು. ಬೇಕಾದಷ್ಟು ಒಳ್ಳೆ ಜಗ್ಗಿಯಾಗಿದ್ದರೂ ಕೂಡ ಪ್ರವಾಹಕ್ಕೆ ಎದುರು ಹೋದರೆ ಎಷ್ಟು ದೂರ ಹೋಗ್ಬೋದು, ಕೈಸೋತು ಮುಳುಗಿ ಹೋಗ್ತೀನಿ. ಆದರೆ ದಾಟಬೇಕಾದ್ರೆ ಪ್ರವಾಹವನ್ನು ಅನುಸರಿಸಿ ಹೋಗಬೇಕು. ಅನುಸರಿಸಿ ಹೋದರೆ ನಿಧಾನವಾಗಿ ನಾವು ಆ ನದಿಯನ್ನು ದಾಟ್ತೀವಿ. ಹಾಗೆ ನಮ್ಮದು ಪ್ರವಾಹ ಯಾವುದು, ಕ್ಲೇಶವೈದುವನು ಅನಾದಿಯಲ್ಲಿ ಸರ್ವೇಶ ಮಾಡಿದ ತೃಪ್ತಿಯನ್ನು ಬಿಟ್ಟು ಆಸೆಯಿಂದಲೇ ಅನ್ಯರಾರಾಧಿಸುವ ಮಾನವನು. ಪರಮಾತ್ಮ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ. ನಮ್ಮ ನಮ್ಮ ಕರ್ಮ ಆತು ಸಂಕಲ್ಪ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡಲ್ಲ. ನಮ್ಮ ನಮ್ಮ ಕರ್ಮಾನುಸಾರವಾಗಿ ಯಾವ್ಯಾವ ಕರ್ಮವನ್ನು ಯಾವ ಜನ್ಮದಲ್ಲಿ ಅನುಭವಕ್ಕೆ ತಂದು ಕೊಡಬೇಕು ಅಂತಕ್ಕಂಥ ಒಂದು ಪ್ರವಾಹ ಆಗಿ ಸಂಕಲ್ಪ ಮಾಡಿದ್ದಾನೆ. ಪ್ರವಾಹದಲ್ಲಿ ನಾವು ಬಿದ್ದಿದ್ದೇವೆ ಅಂತ ನಾವು ಪ್ರವಾಹವನ್ನು ಅನುಸರಿಸಿ ಹೋಗು. ಪ್ರವಾಹವನ್ನು ಅನುಸರಿಸಿ ಹೋದರೆ ಸುಲಭವಾಗಿ ಈ ಸಂಸಾರ ಸಾಗರವನ್ನು ದಾಟ್ತೇವೆ. ಅನುಸರಿಸಿ ಹೋಗೋದಂದ್ರೇನು, ಪರಮಾತ್ಮ ಯಾವ ಕಾಲಕ್ಕೆ ಏನು ಕೊಟ್ಟರೆ ಅದನ್ನು ಅನುಭವಿಸ್ತೇವೆ. ಹೌದು, ನಮಗೆ ಅನುಭವಿಸೋದು ಆಗಲ್ಲ, ಅದಕ್ಕೇನಾದರೂ ನಾವು ಅನೇಕ ಶಾಂತಿ ಮಾಡ್ತೀವಿ, ಪ್ರಯೋಜನ ಇಲ್ಲ ಅಂತ. ಅದು ಅವಶ್ಯ ಅನುಭವಿಸ್ತವ್ಯಂ ಪ್ರಥಮ ಕರ್ಮ ಶುಭಾಶುಭಮ್. ಅದಕ್ಕೋಸ್ಕರವಾಗಿ ಏನು ಮಹಾಜ್ಞಾನಿಗಳಾಗಿದ್ದು ಅಪರೋಕ್ಷ ಜ್ಞಾನಿಗಳಾದವರು ಕೂಡ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಬೇಕು. ಆದರೆ ಅವರು ಒಂದು ತಪಸ್ಶಕ್ತಿಯಿಂದ ಅದನ್ನು ಬೇಕಾದ್ರೆ ತಾತ್ಕಾಲಿಕವಾಗಿ ಸ್ಟೇ ಆದರೂ ಕೊಡಬಹುದು ಅಷ್ಟೇ ಹೊತ್ತು ಸಂಪೂರ್ಣ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಆಗಲ್ಲ. ಅಂದಮೇಲೆ ಅನಿವಾರ್ಯವಾದದ್ದನ್ನು ಆದಷ್ಟು ಜಾಗ್ರತೆ ಭಗವದ್ ಜ್ಞಾನದಿಂದ ಅನುಭವಿಸ್ಬೇಕು. ಅನುಭವಿಸುವಾಗ ಈ ಜ್ಞಾನ ಇದ್ದರೆ ಆಗ ನಮ್ಮ ತಾಪ ಕಡಿಮೆ ಆಗ್ತದೆ, ನಮ್ಮ ತಾಪ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಯಾಕೆ ಭಗವದ್ ವಿಷಯವಾದ ಜ್ಞಾನದಿಂದ ಮಾನಸಿಕವಾದ ಶಾಂತಿ ಬರಬೇಕಷ್ಟೇ ಹೊತ್ತು ಇನ್ಯಾವುದರಿಂದಲೂ ಶಾಂತಿ ಬಂದ. ಅದಕ್ಕೆ ಸ್ವಚ್ಛ ಸಂಕಲ್ಪನಾದ ಪರಮಾತ್ಮ ನಮ್ಗೆ ಏನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ, ಅದನ್ನು ತಲೆಬಾಗಿ ಅನುಭವಿಸಿಬಿಡ್ತೀವಿ ಅಂತಂದ್ರೆ ಆಗ ಪರಮಾತ್ಮನಿಗೆ ಅಂತಃಕರಣ ಬರ್ತದೆ. ಅಂತಃಕರಣ ಬಂದು ಓಂ ಉಪಮದ್ದಂಚ, ಒಬ್ಬ ಹುಡುಗನ್ ಬೈತಿರ್ತೀವಿ, ಬೈತಾ ಇರ್ತೀವಿ, ಬೈದಾಗೆಲ್ಲ ಸುಮ್ಮನೆ ಇದ್ದು ಬಿಟ್ರೆ ನಾವೇ ಬೇಜಾರು ಮಾಡ್ಕೊಬಿಡ್ತೀವಿ. ಇವ್ ಏನ್ ಮಾಡಿದ್ರು ಎಷ್ಟು ಬೈದ್ರು ಸುಮ್ಮನೆ ಇರ್ತಾನೆ ಅಂತ ಬೈದು ಬೈದು ನಾವೇ ಸುಮ್ಮನೆ ಆಗ್ತೀವಿ. ಅವನು ತಿರುಗಿದ್ದರೆ ಆಗ ನಾವು ಅವನ ನಾ ಕೇಳ್ತಿ ಹೋಗ್ತೀವಿ ಅವನಿಗೆ. ಹಾಗೆ ನಾವು ಹೋಗ್ತೇನೆ, ಭಗವಂತ ನೀನು ಕೊಟ್ಟಿದ್ದನ್ನು ಅನುಭವಿಸ್ತೀವಿ, ನಮಗೆ ಅನುಭವಿಸ್ಲಿಕ್ಕಾಗಲ್ಲ ಅಂದ್ರೆ ತಪ್ಪಿದ್ದಲ್ಲ, ಅದು ಅನುಭವಿಸ್ಲೇಬೇಕು. ಬಿಸಿಲು ಕಾಲ ಬಂತು, ಚಳಿಗಾಲ ಬಂತು, ನಾವು ಹೇಗಪ್ಪ ಅಂದ್ರೆ ಅದನ್ನು ಅನುಭವಿಸ್ತೇವೆ. ಹಾಗೆ ನಮ್ಮ ಪ್ರಾರಬ್ಧ ಕರ್ಮವು ತೀರ್ಮಾನವಾಗಿದೆ. ಅನುಭವಿಸುವಾಗ ಸ್ವಾಮಿ ನೀನು ಕೊಟ್ಟಿದ್ದೀನಿ ನಾನು ಅನುಭವಿಸ್ತೀನಿ, ದಯ ನೀನು ಪ್ರೀತಿಯನಾಗು, ಇದು ನಿನ್ನ ಪೂಜಾ ಅಂತ ಪ್ರೀತಿಯಿಂದ ಅನುಭವಿಸದೆ ಕಡಿಮೆ ಆಗ್ತದೆ. ಹತ್ತಾರು ಜನ್ಮ ಎತ್ತೋದನ್ನ ಒಂದೇ ಜನ್ಮದ ಮೇಲೆ ಕಳೆದುಬಿಡ್ತಾನೆ ದೇವರು. ಇನ್ನೂ ಮನಸ್ಸಿಗೆ ಪ್ರೀತನಾದ್ರೆ ಸ್ವಪ್ನದಲ್ಲಿ ತೋರಿಸಿ ಕಳೆದುಬಿಡ್ತಾನೆ, ಇನ್ನೂ ಮನಸ್ಸಿಗೆ ಪ್ರೀತನಾದ್ರೆ ಮಾನಸಿಕವಾದ ವೆಚ್ಚ ಕೊಟ್ಟು ಪರಮಾತ್ಮ ಪ್ರೀತನಾದ ಏನು ಅಸಾಧ್ಯ. ಅವನನ್ನ ಪ್ರೀತಿ ಪಡಿಸ್ತೇನೆ, ನಾವು ಎದುರು ಮಾಡ್ಲಿಕ್ಕೆ ಹೋಗ್ತೀವಿ, ಅದು ಇನ್ನೊಂದು ದುಃಖ ಕಾರಣವಾಗ್ತದೆ ಅಂತ ಆಗೋದು. ತತ್ ಪ್ರತಿಕ್ರಿಯೆ ಆಗ್ತದೆ ತತ್ ದುಃಖಂ, ಒಂದು ಏನಾದರೂ ತೊಂದರೆ ಆಗಲಿ ಅಂತ ಅದಕ್ಕೇನಾದರೂ ಒಂದು ನಾವು ಶಾಂತಿ ಮಾಡಲಿಕ್ಕೆ ಹೋದರೆ ಅದು ಇನ್ನೊಂದು ದುಃಖಕ್ಕೆ ಕಾರಣ. ಯಾಕೆ? ಭಗವದ್ ಇಚ್ಛೆಗೆ ವಿರೋಧವಾದದ್ದು. ಅದಕ್ಕೋಸ್ಕರವಾಗಿ ಇಟ್ಟಂಗೆ ಇರಬೇಕು. ಇದನ್ನು ಈ ಪದ್ಧತಿಯಿಂದ ಹೇಳಿಬಿಟ್ಟು ಮುಂದೆ ನಾನು ನನ್ನದು ಎಂಬ ಜಡಮತಿ ಮಾನವನು ದಿನ ದಿನದಿ ಮಾಡುವ ಸ್ನಾನ ಜಪ ದೇವಚ್ಚನೆಯು ಮೊದಲಾದ ಕರ್ಮಗಳ ದಾನವರು ಸೆಳೆದ ಇವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಓನಬಹುದು. ಹೌದು, ನಾನು ನನ್ನದು ಎಂಬುದು ಬಿಡುದು ಅಷ್ಟು ಸುಲಭಿ. ಎಲ್ಲರೂ ಹೇಳ್ತಾರೆ ಅಹಂ ಅಂತಾರ ಬಿಡಬೇಕು ಬಿಡಬೇಕು ಅಂತ, ಬಿಡ್ಲಿಕ್ಕೆ ಸಾಧ್ಯವೂ ಇಲ್ಲ, ಸಾಧ್ಯವೂ ಇಲ್ಲ. ಯಾಕೆ ಅಂದ್ರೆ ಅಪರೋಕ್ಷ ಜ್ಞಾನವಾದ ಮೇಲೂ ಅದು ಇದ್ದೇ ಇರ್ತದೆ, ನಾನು ನನ್ನದು ಅಂತಕ್ಕಂಥದ್ದು. ಯಾಕೆ? ಅದನ್ನು ಬಿಟ್ಟರೆ ಲೌಕಿಕವೇ ನಡೆಯಲ್ಲ. ನಾನು ಮಾಡ್ತಾ ಇದ್ದೀನಿ, ಇದು ನನ್ನದು, ನನ್ನ ಮನೆ ಅಂತಂದ್ಲೇಬೇಕು. ನಾನು ನನ್ನ ಮನೆ ಅಲ್ಲ ಅಂತಂದ್ರೆ ಹಾಗೆ ನಮಗೆ ಕೊಡು ಅಂತಾರೆ, ಹಾಗೆ ನೀವು ಬಿಟ್ಟು ಹೋಗು ಅಂತಾರೆ. ಲೌಕಿಕ ವ್ಯವಹಾರ ನಡೀಲಿ. ಅದಕ್ಕೆ ಲೋಕಯಾತ್ರ ಅಂಚ ದ್ರಷ್ಟವ್ಯ ಧರ್ಮಶ್ಚ ಆತ್ಮಹಿತಾನಿತ. ಲೋಕಯಾತ್ರೆಯನ್ನು ನೋಡಬೇಕು, ನಮ್ಮ ಜೊತೆ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾದ ಒಂದು ಧರ್ಮದ ಕಲಿ ಗಮ್ಮೆ. ಹಾಗಾಗಿ ಏನು ನಾನು ಅಂತಕ್ಕಂಥದ ಅನೇಕ ಜನ್ಮಗಳ ಅಭ್ಯಾಸದಿಂದ ಬಂದು ಹೋಗ್ಬಿಟ್ಟಿತ್ತೆ. ನಾವು ಹಗಲು ಮಾತನಾಡಿದ್ದೆ ರಾತ್ರಿ ಕಾಲುವರಿಸ್ಬಿಡ್ತೀವಿ. ಆದ್ದರಿಂದ ಅನೇಕ ಕೋಟ್ಯಾವಧಿ ಜನ್ಮದಲ್ಲಿ ಒಂದು 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 ಅಭ್ಯಾಸವಾಗಿದೆ. ನಮಗೆ ಈ ಜ್ಞಾನ ಬಂದ ಮೇಲೆ ಈಗ ನಾವು ಬಾಡಿಗೆ ಮನೆಯೊಳಗೆ ಇರ್ತೀವಿ, ಬಾಡಿಗೆ ಮನೆಯೊಳಗೆ ನಾವು ಬಾಡಿಗೆ ಮನೆಯೊಳಗೆ ಇದ್ದೀವಿ ಅಂತ ಹಗಲು ರಾತ್ರಿ ಹೇಳ್ತಿರ್ತೀವಿ. ಆದರೆ ನಮಗೆ ಅರಿವು ಇದ್ದೇ ಇರ್ತೆ, ಇದು ನನ್ನ ಮನೆಯಲ್ಲ, ಇದು ಬಾಡಿಗೆ ಮನೆ, ಇವತ್ತಲ್ಲ ನಾಳೆ ಬಿಟ್ಟು ಹೋಗ್ಬೇಕು ಅಂತಕ್ಕಂತಹ ಜ್ಞಾನ ನಮಗೆ ಆಂತರಿಕವಾಗಿ ಸುಪ್ತವಾಗಿ ಇದ್ದೇ ಇರ್ತೆ. ಹೊರಗಡೆ ಈಗ ನಾ ಏನು ಬಾಡಿಗೆ ಮನೆ, ನಾನು ಬಾಡಿಗೆ ಮನೆಯೊಳಗೆ ಇಂತೇನು ದಿನ ಯಾರೇ ನೂ ಸಲಹೆ ಹೇಳ. ಹಾಗೆ ನಾವು ಓದ್ತೇನೆ ನಾನು ತಂದು ಬಿಡ್ತೀವಿ ಅಂದಮೇಲೆ ಆಮೇಲಾದರೂ ಕೂಡ ಸ್ವಾಮಿ ನಾನಲ್ಲ, ಇದು ಬಿಂಬಕ್ರಿಯ, ಇದು ನಾನೇನೋ ಅಪರಾಧ, ನಾನು ಮರ್ತಲ್ಲಿದ್ದೇನೆ, ದಯಮಾ ಕ್ಷಮಿಸು ಅಂತ ಒಳಗಡೆ ಇಂಟೆನ್ಷನ್ ಇದ್ದರೂ ಕೂಡ ದೇವರು ಕ್ಷಮಿಸ್ತಾನೆ. ಜಗತ್ತು ನಮ್ಮ ಹೊರಗಿನ ವ್ಯವಹಾರ ನೋಡ್ತಾರೆ, ಭಗವಂತ ನಮ್ಮ ಸಾಕ್ಷೀಭೂತನಾಗಿ ನಮ್ಮ ಒಳಗಿನ ಮನಸ್ಸನ್ನು ನೋಡ್ತಾನೆ, ಮನಸ್ಸನ್ನು ನೋಡಿ ನಮ್ಮನ್ನು ಕ್ಷಮಿಸ್ತಾನೆ ದೇವರು. ಇನ್ನು ನನ್ನದು ತಂದ್ಬಿಡ್ತೀವಿ, ನನ್ನದು ನನ್ನದು ನಮ್ದು ಬೆಳೆದಿಂದ ಸಂಜೆವರೆಗೂ. ಈಗ ನಾನೇ ತಗೊಳ್ಳಿ, ಪುರಾಣ ಯಾರು ಹೇಳಿದ್ರು ನಾನು ಹೇಳಿದೆ ಅಂತೀನಿ. ಪುತ್ರಿಯಾದ್ರು ನಮ್ದು ಅಲ್ರಿ, ಇಟ್ಟದ ತನಕ ನಮ್ಗೆ ಉಪದೇಶ ಮಾಡ್ತೀರಿ ನೀವೇನೆ, ನಾನು ನಮ್ದು ಬಿಟ್ಟಿಲ್ಲ, ನಮಗೆ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಹೇಳೋರ್ಗೂ ಬಿಡ್ಲಿಕ್ಕಾಗಲ್ಲ, ಕೇಳೋರ್ಗೂ ಬಿಡ್ಲಿಕ್ಕಾಗಲ್ಲ, ಅಪರೋಕ್ಷ ಜ್ಞಾನವಾಗಲೇ ಇರುತ್ತೆ. ಏನು ಜ್ಞಾನ ಬಂದಾಗ ಅಹಂ ಅಂತ ಹೇಳ್ತಕ್ಕಂಥವನು ಅವನು ಅಂದು ಜ್ಞಾನ ಅಷ್ಟೇ, ಅದು ಒಳಗಿರ್ಬೇಕು. ಹೊರಗಡೆ ಹೇಳ್ದು ಅದೊಂದು ನಾಟಕವಾಗುತ್ತೆ, ಇದು ನಾಟಕ ಅನ್ಬಿಡ್ತಾರೆ. ಅದಕ್ಕೆ ಒಳಗಡೆ ಅಹಂ ಅಂತ ಹೇಳ್ತಕ್ಕಂಥವನು ಭಗವಂತ. ಈ ಬಾಯಿ ಒಂದು ಲೌಡ್ ಸ್ಪೀಕರ್ ಅಷ್ಟೇ, ಲೌಡ್ ಸ್ಪೀಕರ್ ಚೆನ್ನಾಗಿ ಹಾಡು ಹೇಳ್ತಿರ್ತದಲ್ಲಿ, ಅದಕ್ಕೆ ಯಾರಾದ್ರೂ ಹೂವಿನ ಹಾರ ಹಾಕ್ತಾರೆ, ಲೌಡ್ ಸ್ಪೀಕರ್ ಇಟ್ಟಿರ್ತಾರೆ ಅಲ್ಲಿ. ಮತ್ತೆ ಹೂವಿನ ಹಾರ ಯಾರಿಗೆ ಹಾಕ್ಬೇಕು? ಮೈಕೆದ್ರಲ್ಲಿ ಕೂತ್ಕೊಂಡ ಆ ಹೇಳೋನ್ ಹಾಕ್ಬೇಕ ಹೊತ್ತು ಮೈಕ್ ಅದಕ್ಕೆ ಹಾಕಿದ್ರೆ ಲೌಡ್ ಸ್ಪೀಕರ್ ಹಾಕಿದ್ರೆ ಅಥವಾ ಮೈಕಿಗೆ ಹಾಕಿದ್ರೆ ಯಾರೋ ಹೋಗ್ತಾರೆ, ಅದು ನಮ್ದು ಅಷ್ಟೇ. ಒಳಗೆ ನುಡಿಯತಕ್ಕಂಥವನು ಅವನು, ಇದೊಂದು ಬಾಯಿ ನುಡಿತಾಗಷ್ಟೇ ಹೊರತು ಎಲ್ಲ ಅವನು ಮಾಡ್ತಕ್ಕಂಥವನು ಅವನು, ಸಕಲ ವಸ್ತುಗಳು ಅವಂದು ಅವಂದು ಅಂತ ಹೇಳ್ಕೊತಾ ಇದ್ದಾನೆ ಸ್ವಾಮಿ. ಇದೆಲ್ಲೂ ನಿಂದು ಅಂತ ನಮ್ಮ ಅಕ್ಸೆಪ್ಟೆನ್ಸ್ ಕೊಟ್ಬಿಟ್ಟೆ ಸಾಕು. ದೇವರು ಏನ್ ಮಾಡ್ತೇನೆ, ಉಪಮರ್ತಂಚಾವೋ, ನಾವು ಸಾವಿರಾರು ಜನ್ಮ ಇರ್ಬೇಕಾದದ್ದು ಹತ್ತಾರು ಜನ್ಮದಲ್ಲಿ ದೇವರು ಕಳೆದಿರ್ತಾನೆ. ಉಪಮರ್ತ ಮಾಡ್ತಕ್ಕಂತಹ ಶಕ್ತಿ ಭಗವಂತನಿಗುಂಟು, ಈ ಯಾವ ದೇವತೆಗಳಿಗಿಲ್ಲ. ಅದಕ್ಕೋಸ್ಕರವಾಗಿ ಹೀಗೆ ನಾನು ನನ್ನದು ಎಂಬ ಜಡಮತಿ ಅಂದ್ಬಿಟ್ಟು, ನಾನು ನನ್ನಕ್ಕಂಥ ಜಡಮತಿ ಅವನು, ಅವನು ಸ್ವಲ್ಪವೂ ಜ್ಞಾನವಿಲ್ಲ. ಈ ರೀತಿ ಮಾನವನು ದಿನದಿಂದಿ ಮಾಡುವ ದಿನದಿಂದ ಏನು ವ್ಯಕ್ತತ್ವನ್ನ ಇದ್ದು ಬೆಳಗಿಂಜಾವಿದ್ದು ಸ್ನಾನ ಜಪ ದೇವತಾರ್ಚನೆ ಮೊದಲಾದ ಇನ್ನು ಏನೇನು ಧರ್ಮ ಕರ್ಮ ಮಾಡ್ತಿರ್ತೇನೆ ಅವೆಲ್ಲೋ ಕೂಡ ದಾನವನ್ನು ಸೆಳೆದ ಇವರಲ್ಲದೆ. ಬನ್ನಿ, ದಾನವನು ಅಂದ್ರೆ ಯಾರು ದೈತ್ಯ ತಗೊಂಡ್ಬಿಡ್ತಾರೆ, ತತ್ವಾಭಿಮಾನಿ ದೈತ್ಯ, ತತ್ವಾಭಿಮಾನಿ ದೈತ್ಯ ತಗೊಂಡ್ಬಿಡ್ತಾರೆ. ನಮಗೆ ಏನು ಉದ್ಯ ಅದು ಒಳಗೆ ಹ್ಯಾಗ ಹೋಗ್ತದೆ, ನಾವು ಇಷ್ಟು ಮಾಡಿ ಹ್ಯಾಗ ಹೋಗ್ತೇವೆ ಅಂದ್ರೆ ಪಕ್ಕ ಕಪಿತ್ತ ಫಲ ಭಕ್ಷಿಸಿದ ಓಲವುದು. ಮದಿಸಿದ ಆನೆ ಬಂದರೆ, ಮದಿಸಿದ ಆನೆ ಅಂದರೆ ಯಾವುದಾದ್ರೂ ಒಂದು ಆನೆಗೆ ಒಂದು ಬೆಳೆದು ನನ್ನನ್ನು ಕೊಟ್ಟರೆ ಅದು ಹಾಗೆ ನುಂಗಿಬಿಡ್ತದೆ, ನುಂಗಿದ ಮೇಲೆ ಮತ್ತೆ ಸೆಗಣಿ ಮೊದಲು ಅದ ಇಡೀ ಕಾಯಿ ಬಿಡ್ತದೆ, ಬಿದ್ದಾಗ ನಾವು ಅದನ್ನು ಹೊಡೆದರೆ ಒಳಗಡೆ ಹಣ್ಣು ಒಂದು ಚೂರು ಇಲ್ಲ. ಯಾಕೆ ಗೊತ್ತು, ಏನಪ್ಪ ಸೀಳಿದ್ಯಾ, ಇಲ್ಲ ಸೀಳಿಲ್ಲ ಒಡೆದಿಲ್ಲ ಒಳಗೆ ಹೋಯ್ತು. ಹಾಗೆ ನಮ್ದು ಹೊಟ್ಟೆ ನಾನು ನನ್ನದು ಅಂತಕ್ಕಂಥವ್ರು ಬೆಳಗಿಂದ ಸಂಜೆವರೆಗೆ ದೇಹದಂಡನೆ ಮಾಡಲಿ, ವ್ರತೇಮಾದಿಗಳು ಮಾಡಲಿ, ದಾನ ಧರ್ಮಾದಿಗಳು ಮಾಡಲಿ, ದೇವತಾರ್ಚನಾದಿಗಳು ಮಾಡಲಿ, ಎಲ್ಲ ದೈತ್ಯರು ತಗೊಂಡು ಹೋಗ್ಬಿಡ್ತಾರೆ, ದೈತ್ಯರು ತಗೊಂಡು ಹೋಗ್ಬಿಡ್ತಾರೆ. ಆಗ ಅದಕ್ಕೆ ಏನಾಗುತ್ತೆ, ಮತ್ತೆ ಇಲ್ಲ ಲೌಕಿಕದಲ್ಲಿ ಮತ್ತೆ ದುಡಿದಿರ್ತಾನೆ, ಕೂಲಿ ಕೊಟ್ಬಿಡ್ತಾನೆ ದೇವರು. ಯಾಕೆ ದೊಡ್ಡವರು ಅಂತಾರೆ, ನಮಸ್ಕಾರ ಹಾಕ್ತಾರೆ, ದಾನ ಧರ್ಮಾದಿಗಳು ಕೊಡ್ತಾರೆ, ಇಷ್ಟೇ ನಿನ್ನ ಹಣೆ ಬಾರ ಅಂತ. ಆ ಬಿಸ್ಕತ್ತು ಚಾಕ್ಲೇಟ್ಗೆ ಒಡವೆ ಎಲ್ಲ ಬಿಚ್ಚಿಕೊಟ್ಟಾಗ ಆಗೋಗ್ತೇವೆ. ಆದ್ದರಿಂದ ಎಲ್ಲರಿಗಿಂತ ಮುಖ್ಯವಾದ ಅಹಂ ಮಮತಾಗುವುದು. ನೂರಾರು ಕರ್ಮಗಳಲ್ಲಿ ನಾನು ನನ್ನದೊಂದು, ಒಂದು ಹತ್ತಾರು ಕರ್ಮಗಳಲ್ಲಿ ನಂದಲ್ಲ ಸ್ವಾಮಿ. ಇದೇ ಅಪರಾಧ ಸಹಸ್ರಾಡಿ ಕ್ರಿಯಂತೆ ಅಹರ್ಮಿ ಸಮಯ ತಾರಿ ಸರ್ವಾಣಿ ಮೇ ದೇವ ಕ್ಷಮಸ್ತ್ವ ಪುರುಷೋತ್ತಮ ಎಂಬುದೇನು ನಾನು ಮಾಡ್ತಾ ಇದ್ದೀನಿ ಅಂತೆಲ್ಲ. ಅಪರಾಧ ಯಾವುದು, ನಿನ್ನ ಮರೆತಿದ್ದಕ್ಕಿಂತ ಪಾಪವಿಲ್ಲ, ನಿನ್ನ ಮರ್ತು ಬಿಟ್ಟಿ ಸ್ವಾಮಿ. ಹಾಗೆಲ್ಲ ನಾನು ನಮ್ದು ಅಂತ ಹೇಳ್ಕೊತಾ ಇದ್ದೇನೆ, ನಾನು ನಿನ್ನ ಮರ್ತಿದ್ದೇನೆ ಸ್ವಾಮಿ. ಈ ಅಪರಾಧವನ್ನು ಕ್ಷಮಿಸು ಅಂತ ಕೇಳಬೇಕಷ್ಟೇ ಹೊರತು, ನಾವು ಬೇಕಾದಷ್ಟು ಅಪರಾಧ ಮಾಡಿಬಿಡುದು, ದೇವರಿಗೆ ಹೋಗಿ ನಮಸ್ಕಾರ ಹಾಕೊಂಡು ಸ್ತೋತ್ರ ಹೇಳಿ. ದೇವರು ಎಂದೂ ಕ್ಷಮಿಸಲ್ಲ, ವಜ್ರ ಲೇಪಂ ಭವಿಷ್ಯತಿ, ಅದು ವಜ್ರ ಲೇಪೋ ಆಗ್ತದೆ. ಅದಕ್ಕೋಸ್ಕರ ಹೇಳಿಬಿಟ್ಟು ಇರಿ, ಧಾತ್ರಿಯೊಳಗುಳ್ಳ ತೀರ್ಥ ಕ್ಷೇತ್ರ ಚರಿಸಿದರೇನು, ಪಾತ್ರ ಪಾತ್ರ ಬರಿತು ಅನ್ನಾದಿ ದಾನವ ಮಾಡಿ ಫಲವೇನು, ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು, ಹರಿ ಸರ್ವತ್ರ ಗತನೆಂದರಿಯದಲ್ಲಿ ನಾ ಕರ್ತೃ ಎಂಬುವನು. ಇಲ್ಲಿ ಎಲ್ಲಾವುದಕ್ಕಿಂತ ಹೆಚ್ಚಿಂದು ನಾವು ಪರಮಾತ್ಮ ಸರ್ವತ್ರ ಇದ್ದಾನೆ ಎನ್ನುವ ಜ್ಞಾಪಕ. ಇದಕ್ಕಿಂತಲೂ ಬೇರೆ ಸಾಧನೆ ಇಲ್ಲ ಅಂತ ಎಲ್ಲೆಲ್ಲಿ ನೋಡಿದ ಅಲ್ಲಿ ದೇವರ ಜ್ಞಾಪಕ ಮನಸ್ಸಿ ಹೆಚ್ಚಿ ನಮಗೆ ಬರಲ್ಲ. ಅದು ವಾಯುದೇವರು ಹೃದಯಗಳಿಗೆ ಮಾತ್ರ ಎಲ್ಲಾ ಕವಿ ಬರ್ತದೆ. ನಮಗೆ ಸಾಧ್ಯವಾದಷ್ಟು ಎಲ್ಲ ಕವಿ ದೇವರಿದ್ದಾನೆ. ಕಷ್ಟ ಅಲ್ಲೇನ್ರಿ, ನೀವೇನೇ ಹೇಳ್ತೀರಿ ದೇವರಿದ್ದಾನೆ ಇದ್ದಾನೆ ಅಂತ ತಿಳ್ಕೊಂಬೋದು ಕಷ್ಟವಲ್ಲೇನು. ಹಾಗಾದ್ರೆ ನಾವು ಈ ಕರೆಂಟ್ ಲೈನ್ ಹರಿಯುತ್ತಿರ್ತೇನೆ, ಕರೆಂಟ್ ಲೈನ್ ಹರಿಯುತ್ತಿರುವಾಗ ಎಲ್ಲನ್ನೇ ಆದ್ರೆ ನಾವು ಮುಟ್ತೀವಿ ಅನ್ನೋ ಕೊನೆಗೆ ಯಾಕೆ ಮುಟ್ಟಲ್ಲ? ಕರೆಂಟ್ ಅದಲ್ಲಿ ಕರೆಂಟ್ ನೋಡಿವೇನು? ನಾವು ನೋಡಿಲ್ಲ. ಅಕಸ್ಮಾತ್ ಕರೆಂಟ್ ಶಡೋನು ಆಗಿರ್ಬೋದು, ಸದಾ ಹರಿತೆ ಅಂತ ಹೇಳಲಿಕ್ಕಾಗಲ್ಲ. ಯಾವಾಗ ಹರಿತದೆ ಯಾವಾಗ ಬಿಡ್ತೇ ಎಂಬುದು ಗೊತ್ತಿಲ್ಲ. ಆದರೂ ನಾವು ಲೈನಿಗೆ ಮುಟ್ಟಲ್ಲ. ಯಾಕೆ? ಅಲ್ಲಿ ವಿದ್ಯುತ್ ಶಕ್ತಿ ಅದೇ, ಅದನ್ನ ಮಗಪ. ಹಾಗೆ ಭಗವಂತನನ್ನು ಕೂಡ ಎಲ್ಲಾ ವಸ್ತುವಿನಲ್ಲಿ ನೀನಿದ್ದೀಸು. ಮೊದಲು ಮಾನಸಿಕವಾಗಿ ಅಭ್ಯಾಸ ಮಾಡಂತೆ, ಮಾನಸಿಕವಾಗಿ ಅಭ್ಯಾಸ ಮಾಡ್ತಾ 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 ಆಗ ಭಗವಂತನಿಗೆ ಏನಾಗ್ತದೆ, ಎಲ್ಲಾವುದಕ್ಕಿನ್ನ ಮೊದಲು ಇದರ ಪರಿಣಾಮ ಮನೋನಿಗ್ರಹ. ಭಗವಂತನನ್ನ ಸಕಲ ವಸ್ತುಗಳಲ್ಲಿ ಜ್ಞಾಪಿಸಿಕೊಳ್ಳುವುದರಿಂದ ಪರಿಣಾಮ ಏನು, ಮಧುರ ಮನೋನಿಗ್ರಹವಾಗ್ತದೆ. ಯಾಕೆ ಮೊನ್ನೆ ಹೇಳಿದೆ, ಒಂದು ಮದಿಸಿದ ಆನೆಯನ್ನ ಒಂದು ಹಗ್ಗಕ್ಕೆ ಕಟ್ಟಿ ಒಂದು ಗೂಟು ಕಟ್ಟಿದೆ ಕಿತ್ಕೊಂಡು ಹೋಗುತ್ತೆ, ಬೇಡ ಎರಡು ಹಗ್ಗ ಎರಡು ಗೂಟು ಕಟ್ಟಿದೆ ಎರಡನ್ನು ಕಿತ್ಕೊಂಡು ಹೋಗುತ್ತದೆ. ಸೂತ್ತ ಒಂದು 20 ಗೂಟ ಬಡಿದು ಅದಕ್ಕೆ ಹಗ್ಗ ಕಟ್ಟಿಬಿಟ್ರೆ ಈ ಕಡೆ ಕೇಳಿದ್ರೆ ಈ ಕಡೆ ಜಗ್ತಿತ್ತೆ ಈ ಕಡೆ ಈಗ ಆ ಕಡೆ ಈ ಕಡೆ ಜಗ್ಗಾಡಿ ಜಗ್ಗಾಡಾದ್ರೆ ಸುಮ್ಮನೆ ಬಿಡಲ್ಲ, ಆಮೇಲೆ ತಟಸ್ಥವಾಗ ನಮ್ದು ಹಾಗೆ ಮನಸ್ಸು ಎಲ್ಲೆಲ್ಲ ಹರ್ಕೊಂಡು ಹೋಗ್ತಿರ್ತೆ. ಹರ್ಕೊಂಡು ಹೋಗುವ ಮನಸ್ಸನ್ನ ಸಾಧ್ಯವಾದ ಮಟ್ಟಿಗೆ ಪ್ರತಿಯೊಂದರಲ್ಲೂ ನೀನು ಇದ್ದೀಸು ಅಂತ ಕರೆಂಟ್ ನೋಡದೆ ಹೋದ್ರೆ ಅದೇ ತಿಳ್ಕೊಂಡು ಹೇಗೆ ಹೆದರ್ತೀವೋ ಹಾಗೆ ಎಲ್ಲ ವಸ್ತುವಿನೂ ನೀನಿದ್ದಿ ಸ್ವಾಮಿ ನೀನಿದ್ದಿ ಅಂತ ಜ್ಞಾಪಿಸ್ಕೋತಾ ಜ್ಞಾಪಿಸ್ಕೋತಾ ಆಗ ಮನಸ್ಸೇನಾಗುತ್ತೆ, ಅಲ್ಲಿ ಹೋದ್ರು ಮನ ದೇವರು ಇಲ್ಲಿ ಹೋದ್ರು ದೇವರು ಕೊನೆಗೆ ಅಲ್ಲಿ ಹೊಯ್ದಾಡಿ ಹೊಯ್ದಾಡಿ ಕೊನೆಗೆ ದೇವರಲ್ಲಿ ನಿಂತ್ಬಿಡ್ತೀವಿ. ಇದು ಅಭ್ಯಾಸ ಏನಂತೂ ಕೌಂತ್ಯ ಇದನ್ನು ಅಭ್ಯಾಸ ಮಾಡಬೇಕಷ್ಟೇ ಹೊತ್ತು ಕಂಡರೆ ಬಾರದು ಕಲಿತರೆ ಬಾರದು. ನಾವು ಮಾನಸಿಗೂ ಆ ಚಿಂತನೆ ಮಾಡ್ತಾ ಮಾಡ್ತಾ ಆಗ ಪರಮಾತ್ಮನಿಗೆ ಅನಿಸ್ತೇವೆ, ಅಯ್ಯೋ ನನ್ನ ನೋಡಬೇಕು ಅಂತ ಅಪೇಕ್ಷೆ ದೇವನಿಗೆ ಅಂತ ತಿಳ್ಕೊಂಡು ಮನಸ್ಸಿಗೆ ತನ್ನ ಸ್ಮರಣೆ ಕೊಡ್ತಾನೆ. ದೇವರ ದರ್ಶನ 3 ಸ್ಟೇಜ್ ಒಳಗಾಗ್ತದೆ, ಮಾನಸಿಕ ದರ್ಶನ, ಧ್ಯಾನ ದರ್ಶನ, ಬಿಂಬ ದರ್ಶನ. ಮನಸ್ಸಿಗೆ ದೇವರ ಜ್ಞಾಪಕ ಬಂದ್ರೆ ಅದೇನೆ ಧ್ಯಾನ ಅಂತ ದರ್ಶನ. ಅದಕ್ಕೋಸ್ಕರ ಈ ಉಪಾಯದಿಂದ ನಾವು ಮನಸ್ಸನ್ನು ನಿಗ್ರಹ ತಂದ್ಕೋಬೇಕಷ್ಟೇ ಹೊತ್ತು ದೇಹದಂಡನಾದ್ರಿಂದ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ರಾತ್ರಿಯೊಳಗೊಳ್ಳ ತೀರ್ಥ ಕ್ಷೇತ್ರ ಚಲಿಸಿದರೇನು ಎಲ್ಲಾ ಬರ್ರಿ ಎಲ್ಲಾ ತೀರ್ಥಯಾತ್ರೆ ಹೋಗಿ ಬಂದಿದ್ದೇವೆ ಅಂತಂದು ಬಂದ್ರೆ ಆದರೆ ಏನ್ ಪ್ರಯೋಜನ? ತೀರ್ಥಯಾತ್ರಿ ಹೋಗಿ ಪ್ರಯೋಜನ ಏನು? ತೀರ್ಥಯಾತ್ರೆ ಮಾಡೋ ಕ್ರಮದಲ್ಲಿ ಮಾಡಿತ್ತು ನಾವು ಮೊದಲು ಅದೇ ಇಲ್ಲ, ಮಾಡುವ ಕ್ರಮದಲ್ಲಿ ಪಾತ್ರರ ಸಂಗಡ ಯಾತ್ರೆಯ ಮಾಡಿ ವಿಧಾಕೃತಿತನ ಗುಣ ಭಜಿಸುತ್ತದೆ, ಯೋಗ್ಯರ ಜೊತೆಗೆ ಪರಮಾತ್ಮನ ಗುಣಗಳನ್ನು ಕೊಂಡಾಡ್ತಾ ಯಾತ್ರೆಯನ್ನು ಮಾಡುದು. ಇಲ್ಲಿ ಹಿಂದೆ ನಾವು ಹೇಳ್ತಾ ಇದ್ದು ನಾವು ನಡ್ಕೊಂಡು ಹೋದ್ರೆ 100% ಪುಣ್ಯ ಅಂತಾನೆ ಗರುಡ ಪುರಾಣದಲ್ಲಿ ಕೃಷ್ಣ ಬ್ರಹ್ಮಕಾಂಡದಲ್ಲಿ. ಇನ್ನ ವಾಹನದ ಮೇಲೆ ಹೋಯ್ತು ಅಂತಂದ್ರೆ ಆ 4 ಭಾಗ ಪುಣ್ಯ ಕರ್ಮ ಇತ್ತು ಅಂತಾನೆ. ವೇಗವಾಗಿ ಹೋಗುವ ವಾಹನದ ಮೇಲೆ 1/2 ಭಾಗ ಕಡಿಮೆ ಆಯ್ತು ಅಂತಾನೆ. ಈ ರೀತಿ ಇರ್ತಕ್ಕಂಥದ್ದು ಅಂದಾಗ ನಾವು ಹೋಗ್ಲಿಕ್ಕಾಗಲ್ಲ, ನಾವು ಅಲ್ಪರು ಅಲ್ಪರಾದ್ದರಿಂದ ದೇವರು ಅವೆಲ್ಲ ಕ್ಷಮಿಸ್ತಾನೆ. ಕಲಿಯುಗದಲ್ಲಿ ತಾನೇ ಅಮೇಜ್ ಮಾಡಿಬಿಡ್ತಾನೆ. ಕೃತಿಯುಗದಲ್ಲಿ ಮಾಡ್ದ ಮಾಡುದು ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಏನೀಗ ನಮಗೆ, ನಾವು ಹುಡುಕ್ತಾನೆ ಇದ್ದ ಮಾಡ್ದ ಮಾಡಕ್ಕೆ ನಮಗೆ ವಯಸ್ಸಾಗ್ತಾ ಬಂದಾಗೆಲ್ಲ ಕಡಿಮೆ ಆಗ್ತಾ ಹೋಗ್ತೇವೆ. ನಮಗೂ ತಾನ ರಾಜ್ಯಾಂಗ ಅಮೇಜ್ ಮಾಡೇ ಮಾಡ್ತಾ ಇದ್ದಾನೆ ದೇವರು. ಹಾಗೆ ನಮಗೂ ಹೋಗ್ತೇನೆ ತೀರ್ಥ ಆಗ್ತಾ ಇದೆ, ಈಗ ನಡ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಕೈಗೆ ಆಗೋದೇ ಇಲ್ಲ. ಮತ್ತೆ ಹಾಗಾದ್ರೆ ಯಾವಾಗ ಮಾಡಬೇಕು? ಸಜ್ಜನರೊಂದಿಗೆ ಹೋಗ್ತಾ ಭಗವಂತನ ಗುಣಕಥಾ ಶ್ರವಣ ಮಾಡ್ಕೋತಾ ಪರಮಾತ್ಮನನ್ನು ಕೊಂಡಾಡ್ಕೋತಾ ಹೋಗಿ ಎಲ್ಲೆಲ್ಲಿ ಪಿತೃಕಾರ್ಯಾದಿಗಳನ್ನು ಮಾಡಬೇಕು, ದಿನತರ್ಪಣಾದಿಗಳನ್ನು ಮಾಡ್ತಾ ಪಿಂಡ ಪ್ರದಾನಾದಿಗಳನ್ನು ಮಾಡ್ತಾ ತೀರ್ಥಯಾತ್ರೆಯನ್ನು ಮಾಡ್ಕೊಂಬಂದು ಅದು ತೀರ್ಥಯಾತ್ರೆ ಅನ್ಸ್ಕೊಳ್ತೀವಿ. ನಮ್ಮ ತೀರ್ಥಯಾತ್ರೆ ಪಿಕ್ನಿಕ್ ಆಗಬಾರ್ದು. ಅದಕ್ಕೋಸ್ಕರವಾಗಿ ರಾತ್ರಿಯೊಳಗೊಳ್ಳ ತೀರ್ಥ ಕ್ಷೇತ್ರ ಚರಿಸಿದರೇನು ಪಾತ್ರ ಪಾತ್ರ ಒರಿತು ಅನ್ನಾದಿ ದಾನವ ಮಾಡಿ ಕಲಿ. ನಾವೆಲ್ಲ ಸತ್ಪಾತ್ರನೇ ಹುಡುಕ್ಬಿಟ್ಟಿವ್ರಿ, ನಾವು ಅಂತಿಮ ತೋರಿ ನಾವು ಒಬ್ಬರಿಗೆ ದಾನ ಕೊಡ್ತಾ ಇಲ್ಲ, ಎಲ್ಲ ಸತ್ಪಾತ್ರಿಗೆ ದಾನ ಮಾಡಿದ್ದೇವೆ ಅಂತಂದ್ರು ಕೂಡ ಪ್ರಯೋಜನ ಏನು? ಹೌದು, ಯಾಕೆ ಪ್ರಯೋಜನವಿಲ್ಲ ಅಂದ್ರೆ ಅಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಅಂತ ಕೊಟ್ಟಿಲ್ಲ ನಾವು. ಈ ಮನುಷ್ಯ ದೊಡ್ಡವರು, ತುಂಬಾ ದೊಡ್ಡವರು, ತುಂಬಾ ಜ್ಞಾನಿಗಳು, ತುಂಬಾ ಕರ್ಮಕರು, ಆಚಾರಶೀಲರು ಅಂತ ಆ ಬಾಹ್ಯ ಗುಣಗಳನ್ನು ನೋಡಿಕೊಡ್ತಾ ಇದ್ದೆ ಹೊತ್ತು ಅಂತರ್ಯಾಮಿಯಾದ ಪರಮಾತ್ಮಗೆ ಎಂತ ಕೊಡ್ತಾರೆ? ನೀನು ಅದನ್ನೇ ಹೇಳಿದೆ ಜಗನ್ನಾಥ ದಾಸು, ಸರ್ವ ದೇಶವು ಪುಣ್ಯ ದೇಶವು, ಸರ್ವ ಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು 3 ಲೋಕದಲ್ಲಿ ಅಂತ ಹೇಳಿದ್ದ ಜಗನ್ನಾಥ ದಾಸು. ಯಾವಾಗ ಸರ್ವ ಜೀವರು ಈ ಅನುಸಂಧಾನ ಇದ್ದಾರೆ ಅದಕ್ಕೋಸ್ಕರವಾಗಿ ಪಾತ್ರ ಪಾತ್ರ ಒಳಿತು ಅನ್ನಾದಿ ದಾನವ ಮಾಡಿ ಫಲವೇನು? ಇನ್ನು ದಾನ ಮಾಡುವಾಗ ಇದು ನನ್ನದು, ಈ ದಿವಸ ನಿಮಗ್ ಕೊಟ್ಟಿದ್ದೇನೆ, ಇದಂ ನಮ್ಮ ನಮ್ಮ ಈ ಮಂತ್ರ ಬೇರೆ ಹೇಳ್ತೀವಿ ನಾವು. ಇದು ನನ್ನದು, ಈ ದಿವಸ ಇದೋರಿಗೂ ನಾನು ಒಡೆಯನಾಗಿದ್ದೆ, ಈ ದಿವಸ ನಿಮಗ್ ಕೊಟ್ಟಿದ್ದೇನೆ, ಬರಿ ನಿಮಗ್ ಕೊಟ್ಟಿದ್ದೇನೆ, ಇನ್ನು ಇನ್ನು ನಿಮ್ಮ ಒಡೆತನ ನಾನು ಒಪ್ಕೊಂಡಿದ್ದೇನೆ, ಇದಂ ನಮ್ಮ ಇದು ನನ್ನದಲ್ಲ ನಂದಲ್ಲ ಅಂದಾಗ ಇಲ್ಲೇನೆ ಹೋಗುತ್ತಾ ಪುಣ್ಯ ಅಂತಕ್ಕಂಥ. ಅದಕ್ಕೆ ಅನ್ನಾದಿ ದಾನ ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು? ಗಾತ್ರ ನಿರ್ಮಲನಾಗಿ ಒಳ್ಳೆ ಮಡಿಲಿ ನಾವೇನು ಚೂರು ಇಲ್ಲ, ಶುದ್ಧವಾದ ಮಡಿಯಲ್ಲಿ ನಾವು ಮಡಿ ಉಟ್ಕೊಂಡು ಮಂತ್ರಗಳನ್ನ ಜಪ ಮಾಡ್ತಾ ಇದ್ದೀವಿ, ಆಮೇಲೆ ಸ್ತೋತ್ರಗಳನ್ನು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಹೇಳಬಾರ್ದೇ ಹಾಗಾದ್ರೆ ಅಂತಂದ್ರೆ ಹೇಳುವಾಗ ಒಂದು ಮುಖ್ಯವಾದ ಮಿನಿಮಮ್ ಒಂದು ಜ್ಞಾನ ಇದೆ. ಅನರ್ಥ ಜ್ಞೋದಿತೋ ಮಂತ್ರ ನಿರರ್ಥ ಸ್ತ್ರಾತಿ ಮಾನವ ಅಂತಕ್ಕಂತಹ ಒಂದು ಒಂದು ಪ್ರಮಾಣ ಉಂಟು. ಅರ್ಥ ಜ್ಞಾನವಿಲ್ಲದೇನೆ ಹೇಳತಕ್ಕಂತಹ ಮಂತ್ರ ವ್ಯರ್ಥವಾಗ್ತದೆ ಅಂತ ಒಂದು. ಹಾಗಾದ್ರೆ ಎಲ್ಲರೂ ಪಾಂಡಿತ್ಯ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸ್ತೋತ್ರ ಹೇಳಬೇಕಾದ್ರೆ ಎಲ್ಲರೂ ನಮಗೆ ಅದರ ಅರ್ಥ ತಿಳ್ಕೊಂಡು ಹೇಳಲಿಕ್ಕೆ ಸಾಧ್ಯ. ಎಲ್ಲ ತಿಳ್ಕೊಬೇಕು ಅಂತಿಲ್ಲ, ತಿಳ್ಕೊಂಬೋದು, ಸ್ವಲ್ಪ ತಿಳ್ಕೊಂಡು ಅದನ್ನೇ ಹೇಳಿದ್ರೆ ಭಗವಂತ ಪ್ರೀತನಾಗ್ತಾನೆ. ನಮ್ಗೆ ಜಾಕಪಾಲ ಮಾಸ್ಟರ್ ಆಗ್ತಾನೆ. ನಾವು ಅಷ್ಟು ಮಾಡಬೇಕು ಇಷ್ಟು ಮಾಡಬೇಕು ಅಂತಲ್ಲ, ವಿಹಿತ ವಿಹಿತ ತಿಳಿದು ಸತ್ಕರ್ಮ ಕಿಂಚಿತ್ತು ಮಾಡಿ ಅಘರಾಶಿ ದಹಿಸೋದು ಅಹಿಷಾಯಿ ವೈವ ಅಂತಾನೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಂತ್ರ ಸ್ತೋತ್ರ ಹೇಳಬೇಕು, ಹೇಳಬಾರ್ದು ತಲ್ಲ ಜಪ. ಅದರಿಂದ ನಮ್ಮ ಪಾಪ ಪರಿಹಾರ ಅಂತಕ್ಕಂಥದ್ದಾಗ್ತದೆ. ಯಾತಕ್ಕೋಸ್ಕರವಾಗಿ ಯಾರ ಹೆಸರನ್ನ ಉಚ್ಚಾರ ಮಾಡ್ತಾ ಇದ್ದೀನಿ, ಯಾತಕ್ಕೆ ಅವನ ಹೆಸರು ಉಚ್ಚಾರ ಮಾಡಬೇಕು? ಪ್ರಾರಂಭದಲ್ಲೇ ಫಲಾಪೇಕ್ಷೆ ಇಟ್ಕೊಂಡಿರ್ತೀನಿ, ಫಲಾಪೇಕ್ಷೆ ಇಟ್ಕೊಂಡು ಜಪವೇ ಮಾಡಲಿ, ಸ್ತೋತ್ರ ಮಾಡಲಿ, ಅದೆಲ್ಲ ನಾವು ಬಂಧಕವಾಗ್ತೇವೆ. ನೀನು ಜನ್ಮ ಜನ್ಮದಲ್ಲಿ ಉಪಕಾರ ಮಾಡಿದ್ದೀನಿ ಸ್ವಾಮಿ ಅಂತ ತಿಳ್ಕೊಂಡು ಆತನ ಉಪಕಾರ ಸ್ಮರಣೆಗೋಸ್ಕರವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಉಚ್ಚಾರ ನಾಮಸ್ಮರಣೆಯನ್ನು ಉಚ್ಚಾರ ಮಾಡುವುದರಿಂದ ನಮ್ಮ ಸಕಲ ಪಾಪಗಳು ಪರಿಹಾರವಾಗ್ತದೆ. ಯಾಕೆ ಅಂದರೆ ಆಜಾವನನ್ನು ಕಥೆ ಕೇಳಿದ್ದೀರಿ, ಮಾಧವನ ಕಥೆ ಕೇಳಿದ್ದೀರಿ, ಪರಮಾತ್ಮನ ನಾಮಸ್ಮರಣೆಯಿಂದ ಬಹಳ ಬೇಗ ಪಾಪ ಪರಿಹಾರ ಅಂತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಪಡಿಸಿದರೇನು ಹರಿ ಸರ್ವತ್ರ ಗತನೆಂದರಿಯದಲೆ ತಾ ಕರ್ತೃ ಎಂಬುದು. ಪರಮಾತ್ಮ ಸರ್ವತ್ರ ಎಲ್ಲ ವಸ್ತುವಿನಲ್ಲಿದ್ದಾನೆ ಅಂತ ತಿಳ್ಕೊಂಬದೆ ಪ್ರಾಧಾನ್ಯ ಮೇಕತ್ರ ದರ್ಶನ ಸರ್ವತ್ರ ದರ್ಶನ ಅಂತ ಇದು ನಾವು ಹೆದರಿಸ್ತೀವಿ ಸಾಮಾನ್ಯವಾಗಿ. ಇದು ರುಜುಗಳ ಅಧಿಕಾರ ವ್ಯಾಪ್ತೋಪಾಸನೆ ಅಂತಕ್ಕಂಥದ್ದು. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಂಬೋ ಅಧಿಕಾರ ನಮ್ಮದಲ್ಲ, ರುಜುಗಳ ತಪ್ಪದು. ವ್ಯಾಪ್ತೋ ಉಪಾಸನೆಯಲ್ಲಿ ಎರಡು ಥರ ಉಂಟು, ಸ್ಮರಣ ಉಪಾಸನ ಅಂತ ಎರಡು ಥರ ಉಂಟು. ಓಂ ಧ್ಯಾನಾಚ ಓಂ ಅಂತಕ್ಕಂಥ ಬ್ರಹ್ಮಸೂತ್ರವನ್ನು ತಿಳಿದುಕೊಂಡ ಆಚಾರ್ಯರು ಸ್ಮರಣೋಪಾಸನಂಚ ಇವ ಧ್ಯಾನಂಚ ದ್ವಿವಿಧಂ ಸ್ಮೃತಂ ಸ್ಮರಣಂ ಸರ್ವದಾ ಜ್ಞೇಯಂ ಧ್ಯಾನೋಪಾಸನಮಾಸನೆ ನೈರಂತರ್ಯ ಮನೋವೃತ್ತಿ ಧ್ಯಾನ ನಿತ್ಯ ವಿಧೀಯತೆ. ಬ್ರಹ್ಮಸೂತ್ರ ಭಾಷ್ಯ ಆಚಾರ್ಯರ ಮಾತು. ಸ್ಮರಣ ಉಪಾಸನ ಎರಡು ಥರ. ನಾವೆಲ್ಲ ಸ್ಮರಣಾಧಿಕಾರಿ, ಒಬ್ಬ ಚಂಡಾಲನು ಸ್ಮರಣಾಧಿಕಾರಿ. ಯಾಕೆಂದ್ರೆ ಭಗವಂತ ಇದ್ದಾನೆ ಅಂತ ಮನಸ್ಸಿಗೆ ಸ್ಮರಣ ಮಾಡ್ಕೊಂಬುದಕ್ಕೆ ಅಧಿಕಾರಿಗಳು ಬೇಕೇನು? ಎಲ್ಲರಿಗೂ ಸ್ಮರಣೆ ಉಂಟೇ ಉಂಟು. ಉಪಾಸನೆ ಅಂದ್ರೆ ಭಗವದ್ ರೂಪವೇ ಕಾಣಿಸ್ಕೊಡ್ತೇವೆ ರುಜುಗಳಿಗೆ. ಯಾವ ರೂಪ ಬೇಕು ಅಂದ್ರೆ ಆ ರೂಪ ತೋರಿಸ್ಕೊಡ್ತಾನೆ ಸ್ವಾಮಿ ಅವರಿಗೆ. ಯಾಕೆ? ಸಾವಿರಾರು ಕಲ್ಪ ಸಾಧನೆ ಮಾಡಿಟ್ಟರು ಅಂದಾಗ ಅವರಿಗೆ ಆ ಅಧಿಕಾರ. ನಮ್ಮ ಭಗವಂತ ಇದ್ದಾನೆ ಅಂತ ಸ್ಮರಣೆ ಮಾಡೋದಕ್ಕೆ ನಮ್ಮ ಎಲ್ಲರೂ ಸರ್ವತ್ರ ಗತನೆಂದು ಅರಿಯದಲೆ ಅಂತ ಹೇಳಿದ್ರು. ಜಪ ಮಾಡು ಅಂತ ಹೇಳಲಿಲ್ಲ, ನೀ ಧ್ಯಾನ ಮಾಡು ಅಂತ ಹೇಳಿಲ್ಲ. ಮಾನಸಿಕವಾಗಿ ತಿಳ್ಕೊಂಡು ಅಲ್ಲಿ ದೇವರು ಇದ್ದಾನೆ ಅಂತ ತಿಳ್ಕೊಂಬಿಟ್ಟೆ ಸಾಕು, ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಪರಮಾತ್ಮನ ಸ್ಫೂರ್ತಿ ಬರಬೇಕು. ಏನಕ್ಕೇನೋ ಪ್ರಕಾರ ಪರಮಾತ್ಮನ ಸ್ಫೂರ್ತಿ. ಈಗ ನಮಗೆ ಬೇಕಾದವರು ಎಲ್ಲೋ ದೂರ ಹೋಗಿರ್ತಾರೆ ಅಥವಾ ಹೊರಟೇ ಹೋಗಿಬಿಟ್ಟಿರ್ತಾರೆ. ನಮಗೆ ಎಷ್ಟು ಜ್ಞಾಪನ ಬರ್ತಿತ್ತು, ಅವ್ರು ಕೂತ ಜಾಗ ನೋಡಿದ್ರೆ ಓಹೋ ಇವರಿಲ್ಲಿ ಕೂರ್ತಿದ್ರು, ಅವ್ರು ಹಾಕೊಂಡು ಬಟ್ಟೆ ನೋಡಿದ್ರೆ ಇವ್ರಿ ಬಟ್ಟೆ ಹಾಕೊತ್ತಿದ್ರು, ಇಲ್ಲಿ ಹೀಗೆ ಓಡಾಡ್ತಾ ಇದ್ರು, ಹೀಗೆ ಮಾತಾಡ್ತಾ ಇದ್ರು. ಹೇಗೆ ಪದೇ ಪದೇ ನಾವು ಸ್ಮರಿಸ್ಕೊತೀವಿ, ಅವಾಗ ನಮ್ಮೆದಿರ್ತಾರೆ ಇರಲ್ಲ. ಹಾಗೆ ಆ ಪರಮಾತ್ಮನ ಸ್ಮರಣೆಯೂ ಹಾಗೆ ಬರಬೇಕು ಅಂತಾರೆ. ಹಾಗೆ ಬಂದು ಬಿಟ್ರೆ ಅದಕ್ಕಿಂತಲೂ ಬೇರೆ ಸಾಧನೆ ಇಲ್ಲೇ ಇಲ್ಲ. ಸಕೃನ್ಮರ ಕೃಷ್ಣ ಪದಾರವಿಂದಯೋ ನಿವೇಶಿತ ತತ್ ಪುನರಾಗಿ ನತೇ ಯಮಂ ಪಾಶ ಪುಚ್ಚ ತದ್ಭಟಾನ್ ಸ್ವಪ್ನೇತಿ ಪಶ್ಚಿಂತಿ ಚೀರ್ಣ ನಿಷ್ಕೃತ ಅಂತ ಭಾಗವತ ವಾಕ್ಯ. ಆ ಈ ಭಾಗ್ಯ ಎಲ್ಲ ಯುಗದಲ್ಲಿಲ್ಲ. ಇಷ್ಟು ಸುಲಭ ಅಂತ ಏನು ಹೇಳ್ತಾ ಇದ್ದಾರೆ ಬರಿ, ಇದು ಎಲ್ಲ ಯುಗದಲ್ಲಿಲ್ಲ, ಕಲಿಯುಗದಲ್ಲಿ ಮಾತ್ರ ಸಾಧ್ಯ. ಕಲಿಯುಗದಲ್ಲಿ ಯಾಕೆ? ಎಲ್ಲಾ ಸುತ್ತ ಅಯೋಗ್ಯರು, ಎಲ್ಲಿ ನೋಡಿದ್ರು ದೈತ್ಯರು. ದೈತ್ಯ ವಿಪ್ರಕುಳೇ ಭೂತ್ವ ನಿಷ್ಕಾಶಿಷ್ಯಂತಿ ವೇದ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ದೈತ್ಯರು ಹೀನ ಜಾತಿಯಲ್ಲಿ ಹುಟ್ಟಲ್ಲ, ಬ್ರಾಹ್ಮಣರಾಗೇ ಹುಟ್ಟಿಬಿಡ್ತಾರಂತೆ. ವಿಪ್ರಕುಲೇ ಭೂತ್ವ ಬ್ರಾಹ್ಮಣರಾಗಿ ಹುಟ್ಟಿಟ್ಟು ವೇದ ಉಪನಿಷತ್ತು ಪುರಾಣಗಳಿಗೆಲ್ಲ ಅಪಾರ್ಥವನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅಂತಾರ್ಥರೊಳಗೆ ನನ್ನನ್ನು ತಿಳ್ಕೊಂಡು ಮಾಡ್ತಂದ್ರೆ ದೇವರು ಎಷ್ಟು ಕೃತಜ್ಞತೆ ನೋಡಿ. ಇಷ್ಟರೊಳಗೆ ಎಲ್ಲವನ್ನೂ ಬಿಟ್ಟು ನನ್ನನ್ನೇ ಉಪಾಸನೆ ಮಾಡ್ತಾ ಇದ್ದಾನೆ ಅಂತ ಕಲಿಯುಗ ಪ್ರತಿಯುಗದಲ್ಲಿ ಒಂದು ವರ್ಷ ತಪಸ್ಸು ಮಾಡಿ ಎಷ್ಟು ಪುಣ್ಯ ಬರ್ತಿದ್ರು. ಕಲಿಯುಗದಲ್ಲಿ ಒಮ್ಮೆ ಪರಮಾತ್ಮನ ಮಹಾತ್ಮ ಜ್ಞಾನ ಪೂರ್ವಕವಾಗಿ ಒಮ್ಮೆ ಸ್ಮರಣಾದ ಕಲವು ಕೋಟಿ ಗುಣಂ ಭವಿತಂದ್ರೆ ಕೋಟಿ ಹೆಚ್ಚು ಪುಣ್ಯ ಬರ್ತಿ. ಅದಕ್ಕೆ ಅಂದ್ರು ಕಲಿಯನ್ನು ಯಾಕೆ ಬಿಟ್ಟು ಪರೀಕ್ಷಿದ್ರಾಜ ಅಲ್ಪ ಮಾತ್ರದ ಪುಣ್ಯವ ಮಹಾಫಲವಕ್ಕೂ ಪಾಪವಲ್ಪಹುದೆಂದು ಸೀಮಾಧಿಪತಿ ಕಲಿಯ ಬಿಟ್ಟ ಪರಿತಿಳಿದು ಸುಖಧಾಮ ಹರಿಯನ್ನು ಬಯಸುವುದು ಶ್ರೀ ತುಳಸಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಭಾಗ್ಯ ಕಲಿಯುಗದಲ್ಲಿ ಮಾತ್ರ. ಕಾಲು ಬಂದಾಗ ತೂರು. ಈ ಕಲಿಯುಗದಲ್ಲಿ ಹುಟ್ಟಿ ಬ್ರಾಹ್ಮಣ ಜನ್ಮ ವೈಷ್ಣವ ಜನ್ಮ ಕೊಟ್ಟು ನಾವು ಏನೇನೋ ಅಪಾರ್ಥ ಮಾಡ್ಕೊಂಡು ಕಾಲ ತಳ್ಳಿಬಿಡ್ತೇವೆ, ಹೋಯ್ ಜನ್ಮ ಮತ್ತೆ ಬಂದು ಬರಲ್ಲ. ಅದಕ್ಕೋಸ್ಕರವಾಗಿ ಮುಂದೆ ಬರೀ ಅದಕ್ಕೆ ಸರ್ವತ್ರ ಗತನೆಂದರಿಯದಲೆ
ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ ಅಂತ ತಿಳ್ಕೊ. ತಾ ಕರ್ತೃ ಎಂಬುದು ಜೀವಕರ್ತನಲ್ಲ ಅಂತ ಟೀಕಾಚಾರ್ಯರು ಅನೇಕ ಕಡೆಗೆ ಹೇಳ್ತಾರೆ. ಯಾವ ಸುಧೇ ಅಂತಕ್ಕಂಥದ್ದು ನ್ಯಾಯ ಸುಧ ಅಂತ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅಂತ ಹೇಳ್ತಾ ಇದ್ದೀವಿ, ಅದರಲ್ಲಿ ಅನೇಕ ಕಡೆಗೆ ಹೇಳ್ತಾರೆ ಟೀಕಾಚಾರ್ಯ ಜೀವನ ಕರ್ತೃತ್ವೇ ಇಲ್ಲ, ಅದೆಲ್ಲ ಭ್ರಮ ಅವೆಲ್ಲ ಅಂತ ಬಂದು ಹೆಚ್ಚು ಕಡೆಗೆ ಹೇಳ್ತಾರೆ ಟೀಕಾಚಾರ್ಯ. ಆಗ ಅವೆಲ್ಲವನ್ನು ಬಿಟ್ಟು ನಮ್ಮ ಕರ್ತೃತ್ವ ಉಂಟು, ನಾವು ಅದನ್ನು ಉಪಯೋಗಿಸ್ಕೊಳ್ಳಬೇಕು ಅಂತ ಹೇಳ್ತೀವಲ್ಲ, ಅಂಥವ್ರು ಮಾಡ್ತಕ್ಕಂಥದ್ದೆಲ್ಲ ಜೀವನಕ್ಕೆ ಮಾರ್ಗವಾಗ್ತೇವೆ ಹತ್ತು ಅಯ್ಯೋ ಬೇರೆ ಇದಕ್ಕೆ ಮಾರ್ಗವಾಗಲ್ಲ ಅಂತ ಹೇಳಿ ಅದೇ ಹೇಳಿದ ಪ್ರಹ್ಲಾದ. ಅದು ಮೌನ ವ್ರತ ಸುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಯ ಅಪವರ್ಗ ಪ್ರಾಯ ಪರಂ ಪುರುಷ ಚೇತ್ ಅಜಿತೇಂದ್ರಿಯಾನ ವಾರ್ತಾ ಭವಂತಿ ಉತ ನವಾಕ್ ಪ್ರಚಿತ ಅಂಬಿಕಾನ ಮತ್ತೆ ಮೌನ ವ್ರತ ಸುತ ತಪಸ್ಸು ಅಧ್ಯಯನ ಅಧ್ಯಾಪನ ದಾನ ಧರ್ಮಾದು ಇವೆಲ್ಲ ಒಂದೊಂದೇ ಮೋಕ್ಷ ಕೊಡ್ತ ಮನುಷ್ಯನಿಗೆ. ಆದರೆ ಇವೆಲ್ಲ ಯಾರಿಗೆ? ಅಜಿತೇಂದ್ರಿಯಾನ ಅಜಿತೆ ಜಿತೇಂದ್ರಿಯು ನನ್ನ ಅಧೀಯ ಇಂದ್ರಿಯು ನನ್ನ ಅಧೀನ ಅಂತ ಬರ್ರಿ ಯಾರು ನನ್ನ ಅಧೀನ ಅಂತ ತಿಳ್ಕೊಂಡಿರ್ತಕ್ಕಂಥವರಿಗೆ ಅವರಿಗೆ ಜೀವನಕ್ಕೆ ಮಾರ್ಗವಾಗ್ತೀನಿ. ಜೀವನಕ್ಕೆ ಯಾಕೆ ದೊಡ್ಡವರು ಹೋಗ್ತಾರೆ, ದಾನ ಕೊಡ್ತಾರೆ, ದಾನ ಅಷ್ಟೇ ನಿನ್ನ ಹಳೆ ಭಾರ. ಇನ್ನು ನವಾಕೃತ ಡಾಂಬಿಕಾನ ದಂಬಕ್ ಮಾಡ್ತಕ್ಕಂಥವ್ರಿಗೆ ಜೀವನಕ್ಕೂ ಮಾರ್ಗವಾಗಲ್ಲ ಅಂತ ಪ್ರಹ್ಲಾದ ಅಂದಾಗ ನಾ ತಾ ಕರ್ತೃ ನಾವು ಮಗುವನ್ನು ತಿಳ್ಕೊಂಬರೇನು. ಪ್ರಥಮ ಸಾಧನ ಜೀವ ಅಸ್ವಾತಂತ್ರ್ಯ ಸ್ಫೂರ್ತಿ, ದ್ವಿತೀಯ ಸಾಧನ ಹರಿ ಸ್ವತಂತ್ರ ಸ್ಫೂರ್ತಿ, ತೃತೀಯ ಸಾಧನ ಜಡಚೇತನ ಜ್ಞಾನ, ಚತುರ ಸಾಧನ ಪೂರ್ಣ. ಅದಕ್ಕೋಸ್ಕರವಾಗಿ ನಾನು ಕರ್ತೃ ಎಂಬುದನ್ನು ಮೊದಲು ಮತ್ಬಿಡು. ಜೀವ ಕರ್ತೃತ್ವವನ್ನು ಮರೆತು ಪರಾಪರೇಶನ ಕರ್ತೃವೆಂದರಿತು ಆವ ಕರ್ಮ ಮಾಡಿದರು ಲೇಪಿಸುವ ಕರ್ಮಗಳು. ಜಗನ್ ಮುಂದೆ ಬರ್ತಾ ಹರಿಕಾಮರು ಸಾಧನೆ ನೀ ಕರ್ತ ಎಂಬುದು ಮರ್ತಿಬಿಡು. ನೀನು ನಿನಗೆ ಯಾಕೆ ಬಿಗುಮಾನ, ನಿನ್ಗೆ ಯಾಕೆ ಕರ್ತ ಅಂತ ಹೇಳ್ಕೊಂಡು ನೀನು ಬರೋ ಲಾಭ ಏನು? ಭಗವಂತನ ಗುಣಗಳನ್ನು ಕದ್ದ ಪಾಪ ಪಡ್ತೆ, ನಿನ್ನ ಸ್ವಾತಂತ್ರ್ಯವನ್ನು ಕದ್ದ ಕಳ್ಳ ನಾನು ವಿಜಯದಾಸ. ಅದಕ್ಕೆ ನಾನು ಕರ್ತ ಅಂತ ಹೇಳ್ತಕ್ಕಂಥವನು ಎಲ್ಲ ಮಾಡಿದ್ದಿವತ್ತ ಹೊಳೆಯವರು ಹುಣಸೆ ತೋರ್ದಾಗೋಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಕಂಡ ನೀರು ಮುನಿಗೆ ದೇಹವ ದಂಡಿಸಲು ಫಲವೇನು, ದಂಡ ಕಮಂಡಲರುಗಳ ಧರಿಸಿ ಯತಿಯಂದೆಗಿಸಿ ಫಲವೇನು, ಅಂಡಜಾತಿ ಹಂಸಕನ ಪದ ಪುಂಡರಿಗ ಅಹನ್ನಿಸಲಿ ಬಂಡುಣಿಯ ಓಡಿಸಿ ಸುಖ ಬಡ ದಿಪ್ಪ ಮಾಡುವರು. ಏನು ಮಾಡಿ ನೀನು ಇವನ್ನ ಕಂಡ ನೀರು ಮುಳುಗಿ ನೀ ನಾನು ಅನೇಕರಿಗೆ ಓದಿ ನಾನು ಅಲ್ಲಿ ಸ್ನಾನ ಮಾಡಿದೆ ಇಲ್ಲಿ ಸ್ನಾನ ಮಾಡಿದೆ ಅಂತ ಕಂಡ ನೀರುಗಳು ಮುಳುಗಿ ದೇಹವ ದಂಡಿಸಲು ಫಲವೇನು, ನಾ ಅದಕ್ಕಿಂದಾದ ಮುಳುಗಾಕ್ಬಿಟ್ರೆ ಅಂತ ಹೇಳ್ಕೊತೀವ ಅಹಂಕಾರದಿಂದ ಬಂದ ಲಾಭ ಏನು ನಿನಗೆ? ಅದನ್ನು ಮಾಡಬಾರ್ದು ಅಂತ ಅಲ್ಲ ಅರ್ಥ. ಇಲ್ಲಿ ಅಲ್ಲ ಎಲ್ಲಾ ಕಾಲದಲ್ಲಿ ಬಿಂಬನಾದ ಶ್ರೀಹರಿಗೆ ಅಭಿಷೇಕ ಹಿಂದಿನ ಜನ್ಮದಲ್ಲಿ ಮಾಡಬೇಕು ಅಂತಕೊಂಡು ಮಾಡಲಿಕ್ಕಾಗ್ತದೆ ಕಳೆಯೋದಕ್ಕೆ ದೇವರು ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ಮಾತ್ರ ನಾವು ಮರೆಯ ಹಾಗೆ ಇಲ್ಲ. ಕರ್ಮ ಮೋಕ್ಷಾಯ ಕರ್ಮಾಣಿ ವಿದತ್ತೆ ಅಗದಂಗತ ಕರ್ಮಾಣಿ ಕರ್ಮ ಕುರ್ಬಂ ಸನಿಮಿತ್ತಾನಿ ದೇಹವತ್ತೆ ದತ್ತ ಕರ್ಮ ಫಲಂ ಗೃಹಂ ಪ್ರಮತಿಯ ಇವೆಲ್ಲ ಭಾಗವತ ವಾಕ್ಯವು. ಅದಕ್ಕೆ ನೀ ಕಂಡ ನೀರು ಮುಳುಗಬಾರ್ದು ಅಂತ ಅಲ್ಲ ಅರ್ಥ. ನೀನು ಮುಳುಗುವಾಗ ಜ್ಞಾನ ಏನಿರಬೇಕು? ಹಿಂದಿನ ಜನ್ಮದಲ್ಲಿ ಅವರು ತೀರ್ಥಯಾತ್ರಿಗೆ ಹೋದ್ರು, ಇವರು ತೀರ್ಥಯಾತ್ರಿಗೆ ಹೋದ್ರು, ನಾನು ಹೋಗ್ಬೇಕು ಅಂತಂದೆ ಹೋಗ್ಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರವಾಗಿ ಸ್ವಾಮಿ ಬಹಳ ಅಪೇಕ್ಷೆ ಪಟ್ಟಿದ್ದಾನೆ ಪಾಪ ಅಂತ ತಿಳ್ಕೊಂಡು ಈ ಜನ್ಮದಲ್ಲಿ ಅದನ್ನು ಕಳೆಯೋದಕ್ಕೆ ಸ್ವಾಮಿ ಮಾಡಿಸ್ತಾರೆ. ಸ್ವಾಮಿ ಇದು ನಿಮ್ಮ ಪೂಜಾ ಇಷ್ಟು ಅನುಸಂಧಾನ ಬಂದೆ ಸರ್, ಇದು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ದೇಹದಂಡನೆ ಮಾಡಬೇಕಾದಿಲ್ಲ, ಮಾಡುವ ಕರ್ಮಗಳಲ್ಲಿ ಭಗವಂತನ ಚಿಂತನೆ ಹೀಗೆ ಬಂತು ಅಂದ್ರೆ ಮೂಲತ್ತು ಮೋಕ್ಷಕ್ಕೆ ಕಾರಣ, ಇದಕ್ಕೆ ವಿರುದ್ಧವಾಗಿ ಬಂತು ಅಂದ್ರೆ ನೀನು ಬಂಧನಕ್ಕೂ ಕಾರಣ, ಮನೆಯೇ ಮನುಷ್ಯ ನಾವು ಕಾರಣ. ಅದಕ್ಕೆ ಸಾಧನೆ ಇರುವುದು ಮನಸ್ಸಲ್ಲಿ, ಆ ಮನಸ್ಸನ್ನ ನಾವು ಮಾಡ್ಕೊಳ್ಳಿ ಇನ್ನೊಬ್ಬರಿಗೆ ಗೊತ್ತಾಗಲ್ಲ, ಆ ನಾವು ದೊಡ್ಡವರು ಯಾರು ತಿಳ್ಕೊಬೇಕು ಅವರು. ಅದಕ್ಕೋಸ್ಕರವಾಗಿ ಮನಸ್ಸಿನ ನಾವು ನಿಗ್ರಹ ಮಾಡಲ್ಲ, ದೇಹದಂಡನೆ ಮಾಡ್ತೀವಿ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥ ವಿಮೂಢಾತ್ಮ ಮಿಥ್ಯಾಚಾರ ಸೌಚ್ಯತೆ. ನಮ್ಮ ಸಾಧನೆಯೆಲ್ಲ ಜನ ನೋಡಬೇಕು ಎಂಬ ದೃಷ್ಟಿಯಿಂದ ಮಾಡ್ತಾ ಇದ್ದೀವಾದ್ರಿಂದ ಪರಮಾತ್ಮ ಕೂಲಿ ಕೊಟ್ಬಿಡ್ತಾನೆ. ಜನ ನೋಡ ಹಾಗೆ ನೀನು ದೊಡ್ಡವನು ಅಂದ್ಬಿಡ್ತಾನೆ, ಏನ್ ಬೇಕಾದ್ ಮಾಡ್ತಾರೆ. ಆದ್ರೆ ಮನಸ್ಸನ್ನು ಕೊಟ್ಟಾಗ ಕಣ್ಣನ್ನೇ ಕೊಟ್ಕೊಂಡ್ಬಿಡ್ತಾನೆ ದೇವರು. ಪರಮಾತ್ಮ ಕೊಟ್ಟಾಗ ಕಿಮಲಭ್ಯಂ ಭಗವತಿ ಪ್ರಸನ್ನೆ, ಆರು ಒಲಿದರೇನು ನಮಗಿನ್ನಾರು ಮುಗಿದರೇನು. ಜನಪ ಮೆಚ್ಚಿದ ದೈವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮಣಗಳು ತಾದಿರುಪರುಂತೇನ ಲೋಕದಳು ಅನವರತೆ ನೆರೆವರನು ಅನಂತಾಸನಗ ಮೊದಲಾದ ಆಲಯದಲ್ಲಿಟ್ಟು ಅನುಗನಂದದಲ್ಲಿ ಅವರ ವಶನಾಗುವ ಮಹಾಮಹಿಮ. ಭಗವಂತ ವಶನಾದಾನೆ ಏನ್ ಬೇಕಾದ್ದು ಮಾಡಿರ್ತಾನೆ. ಬೆಳೆದೆಲ್ಲ ಮೊನ್ನೆ ಪುರಂದರದಾಸರು ಬಹಿರ್ದೇಶ ಕೂತಿದ್ರೆ ತಗೊಂಡು ಹೋಗಿ ನೀರಿಟ್ಟಾನೆ ದೇವರು.
ಸ್ವರ್ಗದಾಸ ಯೋಗ್ಯತೆಯೇನು, ಸಾಕ್ಷಾತ್ ಪರಮಾತ್ಮನ ಯೋಗ್ಯತೆಯೇನು, ಅದು ಬಂಗಾರದ ತಂಬಿಗೆಯಲ್ಲಿ ತಗೊಂಡು ಹೋಗಿಟ್ಟಿದ್ದಾನೆ. ಪುರಂದರದಾಸ್ ಇಟ್ಟು ಬಂದರು, ವದ್ರು ವಧಿಸ್ಕೊಂಡ ಪಾಪ ಏನು ಬೇಡ, ಅದರ ತಕ್ಕ ಪ್ರತೀಕಾರ ಮಾಡಿದೆ. ಮುಯ್ಯಕ್ಕೆ ಮುಯ್ಯ ತೀರಿತು ಅಯ್ಯ ವಿಜಯ್ಯ ಪಂಡಲೀರಾಯ ಅಂತ ಪುರಂದಾಸ್ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಕಂಡ ನೀರುಗಳು ಮುಳುಗಿ ದೇಹವ ದಂಡಿಸಲು ಫಲವೇನು. ಹಾಗೆ ಕೂಡಲೇ ನಾವು ತೀರ್ಥಕ್ಷೇತ್ರಕ್ಕೆ ಹೋಗಬಾರದು, ಗಂಗಾದಿ ತೀರ್ಥ ಸ್ನಾನ ಮಾಡಬಾರ್ದು ಅಂತ ಅಲ್ಲ ಅರ್ಥ. ಮಾಡುವಾಗ ಹಿಂದಿನ ಜನ್ಮದ ಕರ್ಮ ಕಳೆಯುವುದಕ್ಕೆ ನೀನು ಮಾಡಿದ್ದೀ ಸ್ವಾಮಿ, ಇದು ನಿನ್ನ ಪೂಜಾ. ನೀನು ಈ ಜ್ಞಾನವಿಲ್ಲದೇನೆ ನಾನು ಮಾಡ್ತಾ ಇದ್ದೇನೆ, ಇಲ್ಲಿ ಬಂಧಕವಾಯಿತು, ಮತ್ತೆ ನೀವು ಹುಟ್ಟಬೇಕಾಗ್ತದೆ. ಅದು ಫಲೇ ದಂಡ ಕಮಂಡಲಗಳ ಧರಿಸಿ ಯತಿಯನ್ನು ಧರಿಸಿ ಫಲದಿನ ಬರೇ ದ್ವೇಷ ಅಷ್ಟೇ, ದಂಡ ಧಾರಣ ಮಾಡಿದ್ದೇನೆ, ಕಮಂಡಲ ಧಾರಣ ಮಾಡಿದ್ದೇನೆ, ನೀ ಯತಿಯಿಂದ ಎನಿಸಿ ಫಲವೇನು? ಯಾಕೆ ಯತಿಯಾದವರು ಸರ್ವ ಸಂಘ ತ್ಯಾಗವೇ ಯತಿಯ ಧರ್ಮ. ಗ್ರಾಮೇಕ ರಾತ್ರಿ ಸಂಚಾರ ಮಾಡಬೇಕು ಅಂದರೆ ಚಾತುರ್ಮಾಸ್ಯದಲ್ಲಿ ಮಾತ್ರ ಒಂದು ಕಡೆಗೆ ಇರಬೇಕಷ್ಟೇ ಹೊರತು ಯತಿಗಳು ಇನ್ನು ಉಳಿಕೆ ದಿವಸಗಳಲ್ಲಿ ಗ್ರಾಮೇಕ ರಾತ್ರಿ ಸಂಚಾರ ಮಾಡಬೇಕು ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಯಾಕೆ ಎರಡು ದಿವಸ ಒಂದವರು ಆ ಊರಿನ ಮೇಲೆ ಅಭಿಮಾನ ಬಂದೋಗುತ್ತೆ, ಊರಿನ ಮೇಲೆ ಅಭಿಮಾನ ಬಂದೋಗುತ್ತೆ, ಅಭಿಮಾನ ಎನ್ನುವುದು ಅಂತ ಬಂಧಕವಾಗುತ್ತೆ. ಅದಕ್ಕೋಸ್ಕರವಾಗಿ ಸನ್ಯಾಸಿಯಾಗಿರ್ತಕ್ಕಂಥವ್ರು ಗ್ರಾಮೇಕ ರಾತ್ರಿಯಾಗಿ ಸಂಚಾರ ಮಾಡ್ತಿರ್ಬೇಕು, ತತ್ವ ಪ್ರಚಾರ ಮಾಡ್ತಿರ್ಬೇಕು. ಕೇವಲ ಭಿಕ್ಷಾದಿಂದ ಜೀವನ ಇಂದ ತಂದುಂಬದು ಒಂದು ವಸ್ತು ಇರಬಾರದು, ದಂಡ ಕಮಂಡ ಎಂತ ಆಪತ್ತಿನಲ್ಲಿ ಅವೆರಡು ಬಿಡಬಾರದು ಅಂತ ಹೇಳಿದ್ದಾರೆ. ಕೌಪೀನ ಆಚ್ಛಾದನ ಇವೆರಡು ಈ ರೀತಿ ಇರ್ತಕ್ಕಂಥ ಇವು ಯಾವ ಇಲ್ಲದೇನೆ ಕೇವಲ ಬಾಹ್ಯ ರೂಪದಿಂದ ಯತಿಯಾಗಿ ಪ್ರಯೋಜನ ಏನು? ಈ ಪ್ರಯೋಜನ ಏನು? ಯಥ ಪ್ರಕಾರ ನಿಮಗೆ ದುಡ್ಡು ದುಡಿಮೆ ಆಗ್ತೇ ಹೊರತು ನಿನ್ನ ಆತ್ಮೋದ್ಧಾರ ಕಾರಣವಾಗಲ್ಲ. ನಾವು ಬಂದಿರೋದಿಲ್ಲ ದುಡ್ಡು ದುಡಿಲಕ್ಕಲ್ಲ, ಅದು ತೀರ್ಮಾನವಾಗುವುದು ಎಷ್ಟು ಕೊಡಬೇಕು ಎಂಬುದು ಯಾರ್ಯಾರು ತಡೆದ್ರೂ ಅದು ತಪ್ಪಿಸ್ಲಿಕ್ಕಾಗಲ್ಲ. ರಮಾ ಬ್ರಹ್ಮಾದಿಗಳು ಎಲ್ಲರೂ ಒಂದಾದ್ರೂ ತಪ್ಪಿಸ್ಲಿಕ್ಕಾಗಲ್ಲ, ಅವ್ನು ಕೊಡಬೇಕು ಅಂತ ತೀರ್ಮಾನ ಅಂದ್ರೆ ತೀರ್ಮಾನವಾದದ್ದು ನೀ ಯಾಕೆ ಒಂದಾದ್ರು ಈ ಜ್ಞಾನ ಮೊದಲು ಇರಬೇಕು. ಧರಿಸಿ ಹೆಚ್ಚಿ ಅಂಡ ಜಾಧಿಪನಂ ಸಗನ ಪದ ಪುಂಡರೀಕದಿ ಮನ ವಹರ್ಣಿಸಿ ಬಂಧುನಿಯ ಓಲುರಿಸಿ ಸುಖ ಪಡೆದ ನಿಪ್ಪ ಮಾಡೋ. ಈಗ ಈ ಜೇನು ಹುಳ ಇರ್ತೇನೆ ಅದು ಎಲ್ಲ ಹೂವಿನ ಮೇಲೆ ಕೂತು ಆ ಜಾತಿ ಈ ಜಾತಿ ಆ ವಾಸನೆ ಈ ವಾಸನೆ ಅದಕ್ಕೆ ಇಲ್ಲೇ ಇಲ್ಲ ಜೇನು ಹುಳಕ್ಕೆ. ಪ್ರತಿಯೊಂದು ಹೂವಿನ ಮೇಲೆ ಹೋಗ್ತೇನೆ ಕೂತ್ಕೊಂತೇನೆ, ಕೂತ್ಕೊಂಡು ಏನ್ ಮಾಡ್ತೇನೆ ಒಂದೇ ಹನಿ ತಗೊತ್ತೆ, ಜಾಸ್ತಿ ತಗೊಂಬಲ್ಲ. ಚಾಬು ಸಿಕ್ಬಿಟ್ಟದೆ ಇದ್ರಾಗಿಂದೆಲ್ಲ ಹೀರ್ಕೊಂಬಲಂತೆ ತೊಂಬಲ್ಲ, ಒಂದ್ ಹನಿ ತಗೊತ್ತೆ. ಇನ್ನು ಯಾಕೆ ಯಾರಿಗೂ ಹಿಂಸೆ ಆಗಬಾರ್ದು ನಮ್ಮ ಜೀವನ ಅಂತಕ್ಕಂಥದ್ದು, ಯಾರ್ಯಾರಿಗೂ ಹಿಂಸಾಪ್ರದವಾಗಿರಬಾರ್ದು, ಹಾಗಿರ್ಬೇಕು ಮನುಷ್ಯನಾಗಿ. ಹಾಗಲ್ದೇ ಪ್ರತಿಯೊಬ್ಬರಿಗೂ ಹಿಂಸಾಪ್ರದನಾಗಿ ನೋಡಿದ್ರೆ ಬಹಳ ಭಯಪಡ ಹಾಗೆ ಇರಬಾರ್ದು. ನಮ್ಮಿಂದ ಒಬ್ಬರು ನಾವು ಇನ್ನೊಬ್ಬರಿಗೆ ಭಯ ಪಡಬಾರ್ದು, ನಾವು ಇನ್ನೊಬ್ಬರಿಗೆ ಭಯಪ್ರದರಾಗಿ ಇರಬಾರ್ದು, ಹಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಆ ಜೇನು ಹುಳ ಏನ್ ಮಾಡುತ್ತೆ ಒಂದೇ ಅದಕ್ಕೇನು ಕೂತ್ಕೊತೀರಿ ಒಂದ್ ಸ್ವಲ್ಪದಾಗ ಅದಕ್ಕೆ ಊರಿಗೆ ಯಾತನೆ ಮಾಡದೇನೆ ಒಂದ್ ಹನಿ ತಗೊಂಡ್ಬಿಡ್ತೇನೆ ಮತ್ತೆ ಮುಂದಕ್ಕೆ ಹೋಗ್ತೇನೆ. ಹಾಗೆ ನಾವು ಪ್ರತಿಯೊಂದು ವಸ್ತುವಿನಲ್ಲೂ ಅದು ಬಣ್ಣವನ್ನು ನೋಡಿದೆ, ವಾಸನೆಯನ್ನು ನೋಡಿದೆ, ಯಾವ ಜಾತಿ ಅಂತ ನೋಡಿದೆ, ತನಗೆ ಬೇಕಾದ ಮಧುವನ್ನು ಹೇಗೆ ತಗೊಳ್ತು, ಹಾಗೆ ನಾವು ಎಲ್ಲ ಕಡೆಗೆ ನಮಗೆ ಬೇಕಾದವನು ಭಗವಂತ ಎನ್ನುವ ಜ್ಞಾನ ಇದೆ. ಅಷ್ಟಲ್ಲೇನ್ರಿ ಇದು ನೀವೇನೇ ಹೇಳ್ತೀರಿ ಎಲ್ಲಾ ವಸ್ತುವಿನಲ್ಲಿ ದೇವರನ್ನು ಜ್ಞಾಪಿಸ್ಕೋ ಅಂತ ಹೇಳ್ತೀರಿ, ಕಷ್ಟವಲ್ಲವೇನು ಅಂದ್ರೆ ಈಗ ಒಂದು ಉದಾಹರಣೆ ಹಿಂದೆ ಕೊಟ್ಟದಾಗಲೇ. ಈಗ ನಮ್ಮ ಹುಡುಗ ಸ್ಕೂಲ್ನೊಳಗೆ ಓದ್ತಿರ್ತಾನೆ, ಒಂದು 200 ಜನ ಇರ್ತಾರೆ ವಿದ್ಯಾರ್ಥಿಗಳು. ಸ್ಕೂಲ್ ಡೇ ದಿವಸ ಫೋಟೋ ತೆಗೆಸ್ತಾರೆ, ತಂದು ಕೊಡ್ತಾರೆ ಹುಡುಗ. ನಾವು ಮೊದಲನೇ ದಿವಸ ಯಾರು ಹುಡುಕ್ತೀವಿ? ನಾವು ಯಾರು ಹುಡುಕಲ್ಲ, ನಮ್ಮ ಹುಡುಗನ್ನೇ ಹುಡುಕ್ತೀವಿ ನಾವು. ಏನ್ ಕೂದ್ಲೈನ್ ಆಗಿದ್ದಾನೋ, ನಿದ್ಲೈನ್ ಆಗಿದ್ದಾನೋ, ಹಿಂದೆ ಇದ್ದಾನೋ, ನಾವು ಹುಡುಕಿ ನಮ್ಮ ಹುಡುಗ ಎಲ್ಲಿದ್ದಾನೆ ಅಂತ ನೋಡ್ತೀವಿ. ಆಮೇಲೆ ಯಾರನ್ನ ಬರ್ತಿರ್ಲಿಕ್ಕೆ ನಾವು ಯಾರನ್ನು ತೋರಿಸ್ತೀವಿ? ನಮ್ಮ ಹುಡುಗನೇ ಬೆಟ್ ಮಾಡ್ತೀವಿ ನಾವು. ಯಾಕೆ ಇನ್ನ ಉಳಿತೀವಿ ಇದ್ದಾರೆ, ಇನ್ನು 199 ನನಗೆ ಬೇಕಾದವನು. ಹಾಗೆ ಜಗತ್ತಿನಲ್ಲಿ 24 ತತ್ವಗಳು ಅನೇಕ ರೀತಿಯಲ್ಲಿ ವಿಭಾಗವಾಗಿ ಹೋಗಿಬಿಟ್ಟಿದ್ದಾವೆ. ಆ 24 ತತ್ವಗಳಲ್ಲಿ ನನಗೆ ಬೇಕಾದವನು ಯಾರು? ನೇತಿ 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 ಚತುರ್ಥದ ದೇಹಸ್ತು ಸರ್ವಸಂಗಾತ ಜಗತ್ತಸ್ತು ವಿಚಿತ್ರದ ಅತ್ರೇಯೋ ಮೃಗ ಪುರುಷೋ ನೇತಿ ನೇತಿ ಚತುರ್ಥದಂತ ಭಾಗವತ ಹೇಳ್ತಾನೆ. ಹಾಗೆ ದೇವರನ್ನ ನಮ್ಮ ಹುಡುಗ ಒಂದು ಜನ್ಮದ ಸಂಬಂಧ, ಈ ಜನ್ಮದಲ್ಲಿ ಅಷ್ಟೇ, ಹಿಂದಿನ ಜನ್ಮದಲ್ಲಿ ಅವನೇನು ಹುಟ್ಟಿದ್ನೋ, ಮುಂದಿನ ಜನ್ಮದಲ್ಲಿ ಅವನೇನು ಹುಡ್ತಾನೋ, ಆದ್ರೆ ಒಂದು ಜನ್ಮ ಸಂಬಂಧಕ್ಕೆ ಯಾರೇ ಬರಲಿ 199 ಜನ ಇದ್ರು ನಮ್ ಕಣ್ಣಿಗೆ ಬೀಳನ, ನಮಗ್ ಬೀಳೋದು ನಮ್ಮವರು. ಇದನ್ನೇ ಭಾರತದೊಳಗೆ ಬರ್ತದೆ. ಗುರುಪಾಂಡವರು ವಿದ್ಯಾಭ್ಯಾಸ ಮಾಡಿಸ್ತಾರೆ, ದ್ರೋಣಾಚಾರ್ಯ ವಿದ್ಯಾಭ್ಯಾಸ ಮಾಡಿಸಿದ ಮೇಲೆ ಪರೀಕ್ಷೆ ಆಗ್ಬೇಕಲ್ಲ, ಪರೀಕ್ಷೆಯನ್ನು ಒಂದು ಕೃತಕವಾದ ಒಂದು ಮರ ಮಾಡಿದ್ದಾರೆ. ಅದು ಕೃತಕವಾದ ಹಕ್ಕಿಯದ ಅದರೊಳಗೆ ಹಣ್ಣು ಕಾಯಿ ಎಲ್ಲ ಇದ್ದ. ಏನು ಆ ಒಂದು ಹಕ್ಕಿಯ ಒಂದು ಕಣ್ಣಿಗೆ ಬಾಣವನ್ನು ಬಿಡಬೇಕು. ಇದು ಯಾರು ಬಿಡ್ತಾರೆ? ಅವರು ವಿದ್ಯಾಭ್ಯಾಸ ಪರೀಕ್ಷೆಯಲ್ಲಿ ಬರಿ ಪರೀಕ್ಷೆಯಲ್ಲಿ ಗೆದ್ದಾರೆ, ಅವರು ಪರೀಕ್ಷೆಯಲ್ಲಿ ಗೆದ್ದಾರೆ. ಈಗಿರುವಾಗ ಏನಾಗಿದೆ, ಆಗ ಮೊದಲು ದುರ್ಯೋಧನ ಅವ್ರು ದುರ್ಯೋಧನ ಸಾರ್ವಭೌಮ ಅವನ್ನು ಕಾಣ್ತದೆ. ಏನಪ್ಪ ನಿಮ್ಗೆ ಏನು ಕಾಣ್ತದೆ? ಮರ ಕಾಣ್ತೆ ನೀವು ಹೋಗ್ಬಿಟ್ಟು. ಧರ್ಮರಾಜ ಎಲ್ಲ ಭೀಮಸೇನ ದೇವರು ಅಭ್ಯಾಸ ಮಾಡಿದ್ದಿಲ್ಲ, ಭೀಮಸೇನ ದೇವರು ಅವ್ರು ಯಾರ್ಯಾರ ಹತ್ರ ಅಭ್ಯಾಸ ಮಾಡಿದ್ದಿಲ್ಲ. ಹೀಗಿರುವಾಗ ಆಮೇಲೆ ಅರ್ಜುನ ಕಾಣ್ತದೆ, ಎಲ್ಲರೂ ಮರ ಕಾಣುತ್ತೆ, ಅದು ಕಾಣುತ್ತೆ, ಇದು ಕಾಣುತ್ತೆ. ಅರ್ಜುನ ಅರ್ಜುನ ಏನು ಕಾಣುತ್ತೆ? ನನ್ನ ಕಣ್ಣೊಂದೇ ಕಾಣ್ತೇನೆ. ಹಾಗಾದ್ರೆ ಮರ ಇದ್ದಿಲ್ಲೇನು? ಮರ ಅದೇ, ಅದರ ಹಣ್ಣವೇ ಕಾಯವೇ ಎಲ್ಲ ಅದೇ, ಆದರೆ ಪಕ್ಷಿಯ ಕಣ್ಣು ನನ್ನ ಗುರಿ, ಆ ಕಣ್ಣೊಂದೇ ಕಾಣಿಸ್ತದೆ ಹೊಡೆಯುತ್ತೆ. ಹಾಗೆ ನಮಗೋತೇನೆ, ನನಗೆ ಬೇಕಾದವನು ಯಾರು? ಇವರೆಲ್ಲರೂ ದೇಹ ಸಂಬಂಧಿಗಳಷ್ಟೇನೆ. ಈ ಪತ್ನಿ ಪುತ್ರಾದಿಗಳಲ್ಲಿ ಈ ಜನ್ಮದ ದೇಹ ಸಂಬಂಧಿಗಳಷ್ಟೇ ಹೊತ್ತು ನಮಗೆ ಸ್ವರೂಪ ಸಂಬಂಧಿ ಯಾರು ಅಲ್ಲ. ಸ್ವರೂಪ ಸಂಬಂಧಿ ಭಗವಂತ. ಯಾಕೆ ಅವನು ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ಅವನಿಲ್ಲ ಅಂದಾಗ ಅವನನ್ನು ಮರ್ತಿದ್ದೇವೆ ನಾವು. ಅದನ್ನ ತಿಳಿದುಕೊಂಡು ನನಗೂ ನಿನಗೂ ಅವಿನಾ ಸಂಬಂಧ ಸ್ವಾಮಿ, ಒಂದೇ ಕಾಲದಲ್ಲಿ ಒಂದೇ ಗೂಡಿನೊಳಿದ್ದು ಒಂದು ಕ್ಷಣವಗಲದೆ ಎಂದೆಂದಿಗೂ ನಿನ್ನ ಪೊಂದಿದೆನು. ಹೀ ಅಂತ ಹೇಳ್ತಾ ದಾಸರ. ಹೀಗೆ ನಾವು ದೇವರನ್ನು ಅರ್ಥ ಮಾಡಿಕೊಂಡಾಗ ಎಲ್ಲಾ ಕಡೆಗೆ ಭಗವಂತನನ್ನೇ ಜ್ಞಾಪಿಸ್ಕೋಬೇಕು ಒಬ್ಬ ಬುದ್ಧಿ ಬರ್ತೇನೆ. ಹಾಗೆ ಜ್ಞಾಪಿಸ್ಕೋತಾನೆ, ಅದೇ ಭಕ್ತಿ. ಭಕ್ತಿ ಬೇರೆ ಅಲ್ಲೇ ಅಲ್ಲ. ಅದಕ್ಕೆ ಅಂಡಜಾಧಿಪ ಹಂಸಗನ ಪದ ಪುಂಡರೀಕರಿ ಮನವು ಅಹರ್ನಿಸಿ ಬಂಡುನಿಯ ಓಡಿಸಿ ಸುಖ ಪಡದಿಪ್ಪ ಮಾನು. ಹೀಗೆ ನಾವು ಭಗವಂತನ ಸ್ಮರಣೆ ಮಾಡ್ತಾ ಹೋದಾಗ ಅದು ಪರಿಣಾಮ ನಮಗೆ ಆಗೇ ಇರುತ್ತೆ. ಈ ಒಂದು ವಿಧವಾದ ಅನಿರ್ವಚನೀಯವಾದ ಆನಂದ ಅದು ಹೇಗೆ ಅನುಭವಿಸ್ಬೇಕಷ್ಟೇ ಹೊರತು ಅದಕ್ಕೆ ಇನ್ನೊಬ್ಬರು ಹೇಳಲಿಕ್ಕೆ ಬರಲ್ಲ. ವೇದ ಶಾಸ್ತ್ರ ಪುರಾಣ ಕಥೆಗಳ ಓದಿ ಬೇಡಿದರೇನು? ಸಕಲ ನಿಷೇಧ ಕರ್ಮವು ತೊರೆದು ಸತ್ಕರ್ಮಗಳ ಮಾಡೇನು? ಓದನಂಗಳ ಜರಿದು ಶ್ವಾಸ ನಿರೋಧ ಗಳಿಸಿದರೇನು? ಕಾಮಕ್ರೋಧ ಒಳಿಯದೆ ನಾನು ನನ್ನದು ಎಂಬ ಮಾನವನು. ಈ ಬಿಡ್ಲಿಕ್ಕಾಗಲ್ಲ, ಹುಚ್ಚು ಬಿಡದೊತ್ತು ಮದುವೆ ಆಗಲ್ಲ, ಮದುವೆ ಆಗದೊತ್ತು ಹುಚ್ಚು ಬಿಡಲ್ಲ ಅಂಬೋ ದಾದಿ ಆಯ್ತಲ್ಲಿ. ಇದು ನಾನು ನನ್ನದು ಹಿಂದೆ ಹೇಳಿದಾಗಿದೆ ಇಲ್ಲಿ. ಅದು ಬಹಳ ಮುಖ್ಯವಾಗಿ ಅದೇ ಹೇಳಿ ಈ ಸ್ವಲ್ಪ ಕೇಳಿ ಹೇಳ್ತೀನಿ. ನಾನು ನನ್ನದು ಅಂದ್ರೆ ಬಿಡ್ಲಿಕ್ಕಾಗಲ್ಲ, ಅದು ಯಾರ್ಯಾರ ಕೈಲೂ ಬಿಡ್ಲಿಕ್ಕಾಗಲ್ಲ. ಅಪರೋಕ್ಷ ಜ್ಞಾನವಾದ ಮೇಲೆ ನಾನು ನನ್ನದೊಂಬುದು ಇರ್ತೇನೆ. ಆದರೆ ಅದು ನಾನು ಅಂದಾಗ ನಾನಲ್ಲ, ಒಳಗೆ ಭಗವಂತ ನಿಂತುಕೊಂಡು ಮಾಡಿದ್ದಾನೆ, ಭಗವಂತ ನಿಂತುಕೊಂಡು ಹೇಳಿದ್ದಾನೆ ಅಂತ ಒಮ್ಮೆ ಜ್ಞಾಪಕ ಬಂದ್ರೆ ಸಾಕು. ಅದೇ ಈಗ ಹೇಳಿದ್ರೆ ಬಾಡಿಗೆ ಮನೆಯೊಳಗೆ ಇರ್ತೀವಿ ನಾ, ಎಲ್ಲಾದ್ರೆ ನಾ ಬಾಡಿಗೆ ಮನೆಯೊಳಗೆ ಇದ್ದೀನಿ, ನಾನು ಬಾಡಿಗೆ ಮನೆಯೊಳಗೆ ಇದ್ದೀನಿ ಅಂತ ಹೇಳ್ತೀವಲ್ಲ. ನಾವು ನಮ್ಮನೆಗೆ ಹೋಗ್ತೀವಿ ಹೇಳ್ತೀವಿ ಹೊತ್ತು ನಾನು ಬಾಡಿಗೆ ಮನೆಗೆ ಹೋಗ್ತೀನಿ ಯಾವ್ದು ಹಟ್ಟು ಹೇಳಲ್ಲ, ಇರೋದು ಬಾಡಿಗೆ ಮನೆಯೊಳಗೆ ಇರ್ತಾನೆ. ಹಾಗೆ ಬಾಡಿಗೆ ಮನೆಯೊಳಗೆ ಇದ್ದು ನಮ್ಮ ಮನೆ ತ್ಯಾಗ ಹೇಳ್ತೀವಿ, ಅದು ಹಾಗೆ ಒಳಗೆ ನಿಂತ್ಕೊಂಡು ಅವನೇ ಮಾಡ್ತಾ ಇದ್ದಾನೆ. ಆದರೆ ಪದೇ ಪದೇ ಇಲ್ಲದೆ ಲೌಕಿಕದಲ್ಲೇ ಅವ್ಯವಹಾರವಾಗ್ತಿದೆ, ಲೌಕಿಕ ವ್ಯವಹಾರವೇ ನಡೆಯಲ್ಲ. ಅದಕ್ಕೋಸ್ಕರ ನಂದಲ್ಲ ಅಂದ್ರೆ ಇನ್ನೊಬ್ಬರು ಬಂದು ಆಕ್ರಮಿಸ್ಕೊಂಡ್ಬಿಡ್ತಾರೆ, ನನ್ನ ವಾಸಕ್ಕಿಲ್ಲ ಅಂತೆ. ಅದಕ್ಕೆ ಲೋಕಯಾತ್ರ ಅಂಚ ದ್ರಷ್ಟವ್ಯ ಧರ್ಮಶ್ಚ ಆತ್ಮಹಿತ ಅಂಚ. ಲೋಕಯಾತ್ರೆಯೂ ಬೇಕು ನಮಗೆ, ಜೊತೆ ಆತ್ಮೋದ್ಧಾರಕ ಕಾರಣವಾದ ಧರ್ಮದ ಕಡೆಯೂ ಜ್ಞಾನ ಇರಬೇಕು. ಅದಕ್ಕೆ ನಮಗೆಲ್ಲ ಜಪ ಮಾಡೋ ಅಭ್ಯಾಸ, ನಾನಲ್ಲ ನಂದಲ್ಲ, ನಾನಲ್ಲ ನಂದಲ್ಲ ಅಂತ ಜಪ ಮಾಡಿದ್ರೆ ಹೋಗ್ತದೇನು? ಹೋಗಲ್ಲ ಅಂತ ಇದೊಂದು ನಾಟಕವಾಗ್ತದಷ್ಟೇ. ಅದಕ್ಕೋಸ್ಕರವಾಗಿ ಪ್ರತಿಯೊಂದು ಕಡೆಗೂ ಜ್ಞಾಪಕ ಇರಬೇಕಷ್ಟೇ ಹೊರತು ಆ ದೇವರು ಆ ಜ್ಞಾಪಕ ಇದ್ದಿದ್ದ ಮನಸ್ಸಿನಾಗಿದ್ದಿದ್ದ ನೋಡ್ತಾನೆ ದೇವರು. ಜನ ಹೊರಗಿನ ವ್ಯಾಪಾರ ನೋಡ್ತಾರೆ, ಭಗವಂತ ನಮ್ಮ ಅಂತಃಕರಣ ಸಾಕ್ಷೀಭೂತನಾಗಿದ್ದು ನೋಡ್ತಾನೆ. ಅವನು ನಮ್ಮ ಬೆಲೆ ಕೊಡಬೇಕು. ಉಳಿದೋನು ಕೊಟ್ಟರೇನು ಬಿಟ್ಟರೇನು, ಆರು ಒಲಿದರೇನು, ನಮಗಿನ್ನ ಆರು ಮುನಿದರೇನು ಅಂತ ಹೇಳ್ತದೆ ದಾಸರ. ಸ್ವಾಮಿ ನೀನೊಬ್ಬನು ಹೊರತರೆ ಸಾಕು ಅಂತ ತಿಳ್ಕೊಂಡು ಅದಕ್ಕೆ ವೇದ ಶಾಸ್ತ್ರ ಪುರಾಣ ಕಥೆಗಳು ಓದಿ ಬೇಡಿದರೆ ಬೇಕಾದಷ್ಟು ವೇದಾಧ್ಯಯನ ಮಾಡಿದ್ದೀನಿ. ಪುರಾಣಗಳನ್ನು ಹೇಳ್ತಾ ಇದ್ದೀವಿ, ಪುರಾಣ ಒಂದು ಕ್ಷಣ ಪುರುಷತ್ತಿಲ್ಲದೇನೆ ಅಧ್ಯಯನ ಅಧ್ಯಾಪನ ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಪ್ರಯೋಜನ ಏನು? ಸಕಲ ನಿಷೇಧ ಕರ್ಮ ತೊರೆದು ಸತ್ಕರ್ಮಗಳ ಮಾಡಿದ್ರು. ವೇದ ಹೇಳ್ತಕ್ಕಂತಹ ನಿಷೇಧ ಕರ್ಮಗಳು ಎಲ್ಲವನ್ನೂ ಬಿಟ್ಬಿಟ್ಟಿದ್ದೇವೆ. ವೇದೋಕ್ತವಾದ ಕರ್ಮ ಏನು ಹೇಳ್ತಾ ಇದ್ದೀವಿ? ಸಾಧ್ಯವಾದಷ್ಟು ಎಲ್ಲವನ್ನು ಮಾಡ್ತಾ ಇದ್ದೀವ್ರಿ ನಾವು. ಬೆಳಿಗ್ಗೆ ಎದ್ದು ರಾತ್ರಿ ಒಂದು ಅದು ಏನೇನು ಹೇಳಿದ್ದಾರೆ ಅದು ಎಲ್ಲವನ್ನು ಮಾಡ್ತಾ ಇದ್ದೀವಿ. ಪ್ರಯೋಜನ ಏನು? ಓದನಂಗಳ ತೆರೆದು ಶ್ವಾಸ ನಿರೋಧ ಗಳಿಸಿದರೇನು? ಓದನಂಗಳ ತೆರೆದು ಅನ್ನ ಬಿಟ್ಬಿಡ್ತೀವಿ ನಾವು. ಅನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ? ಈ ಉಪವಾಸ ಆದಿಗಳನ್ನ ಮಾಡ್ತಾ ಹೋಗ್ತೀವಿ. ಶ್ವಾಸ ನಿರೋಧ ಪ್ರಾಣಾಯಾಮ ಆದಿಗಳನ್ನ ಮಾಡ್ಕೋತಾ ಶ್ವಾಸ ನಿರೋಧ ಉಗವಿಸಿದರೆ ಕಾಮಕ್ರೋಧ ಒಳಿಯದೆ ನಾನು ನನ್ನದು ಎಂಬ ಮಾನವನು. ಕಾಮಕ್ರೋಧ ಇದೇ ದೊಡ್ಡ ಶತ್ರು ಅಂತ ಹೇಳಿದ್ದಾನೆ ಅರ್ಜುನ ಕೇಳಿದ್ದಾನೆ ಕೃಷ್ಣ. ಕಾಮಯೇಷ ಹೇಳ್ತಾದರೆ ಅಥಕೇನ ಪ್ರಯುಕ್ತೇನ ಪಾಪಂ ಚರಿತಿ ಪುರುಷ ಅನುಚ್ಛನ್ನ ವಾರ್ಷ್ಣೇಯದ. ನಮ್ ಇಚ್ಛೆ ಇರೋದ್ರ ಪಾಪಕರ್ಮದಲ್ಲಿ ಯಾಕೆ ಆಸಕ್ತ ಆಗ್ತಿದ್ದೀವಿ? ಪಾಪಕರ್ಮ ಮಾಡಲಿಕ್ಕೆ ಎಲ್ಲರೂ ಹೆದರ್ತೀವ ನಾವು. ಯಾಕೆ ಅದರಿಂದ ನಮಗೆ ಇಲ್ಲಿ ದುಃಖ ಬರ್ತದೆ, ನರಕಾದ್ಯನರ್ಥಗಳಾಗ್ತವೆ ಅಂತ ತಿಳ್ಕೊಂಡು ಮಾಡ್ತೀವಿ. ಮತ್ತೆ ಆದರೂ ಇಚ್ಛೆ ಇಲ್ಲದವರು ಯಾಕೆ ಮಾಡ್ತೀವಿ? ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ ಹೇಳ್ತಾರೆ. ಕಾಮ ಕ್ರೋಧ ಏನದೆ ಇವು ರಜೋಗುಣದಿಂದ ಬಂದಿರ್ತಕ್ಕಂಥದ್ದು, ಇದೇ ಮಹಾ ಕಾರಣ. ಹಾಗಾದ್ರೆ ಕಾಮಕ್ರೋಧ ಗೆಲ್ಲೋದು ಬಹಳ ಸುಲಭ ಅಂತ ನಾನು. ನಮಗೆ ಕಷ್ಟವಂತ ಶಾಸ್ತ್ರ ಹೇಳ್ತಾನೆ ಇಲ್ಲ, ನಾಶಕ್ಕೆ ಶಾಸ್ತ್ರ ಚೋದನ ಆಚಾರ್ಯರ ಮಾತು. ನಮಗೆ ಅಸಾಧ್ಯವಾದದ್ದನ್ನು ಶಾಸ್ತ್ರ ಹೇಳ್ತಾನೆ ಇಲ್ಲ ಅಂತ ಹೇಳ್ತಾರೆ. ನಾವು ನಮ್ ಏನ್ ಮಾಡ್ತೀವಿ ಅಂದ್ರೆ ಅಟ್ಟಕ್ಕಾಗ ಮುಗಿ ಸ್ವರ್ಗಕ್ಕಾಗಬೇಕು ಅಂತ ಎಂಬ ಸಮಾಚಾರ ನಾವು ಇನ್ನೊಬ್ರು ಯಾರೋ ಮಾಡಿದ್ದು ನೋಡಿ ನಾವು ಅದನ್ನು ಮಾಡಬೇಕು ಅಂತ ಹೋಗ್ತೀವಿ, ಮಾಡ್ಲಿಕ್ಕಾಗಲ್ಲ, ನಾವು ಕೈ ಬಿಟ್ಬಿಡ್ತೀವಿ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಅವರವರ ಯೋಗ್ಯತಾನುಸಾರವಾದ ಸಾಧನೆಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಎಲ್ಲರ ಸಾಧನೆ ಒಂದೇ ಅಲ್ಲೇ ಅಲ್ಲ ಅಂತ ಹೇಳಿ ನಾವು ಅದೇ ನಿನ್ನ ಮನೆ ಅದೇ ಗೀತಾದಲ್ಲಿ ಹೇಳಿದ್ದು. ದ್ರವ್ಯಯಜ್ಞ, ಜ್ಞಾನಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ ಯಜ್ಞ, ಹೀಗೆ ಈ ಇಂದ್ರಿಯರು ಭಗವಂತ ಅತಿಗಿನ ಅಂತ ತಿಳ್ಕೊಂಬೋದು ಯಜ್ಞ. ನಾವು ಅನುಭವಿಸುವ ವಿಷಯಗಳೆಲ್ಲ ಭಗವಂತ ಯಜ್ಞ ಅನ್ಬಿಟ್ಟು ಶಬ್ದಾದಿ ವಿಷಯಾನನ್ನೇ ಇಂದ್ರಿಯ ದೀಕ್ಷೆ ತಿಳ್ಕೋತಿಂತೀವಿ. ಹೀಗೆಲ್ಲ ಇಷ್ಟೆಲ್ಲ ಯಜ್ಞ ಪ್ರಭೇದಿಗಳು ಹೇಳಿದ್ದಾರೆ. ಯಾಕೆ ಹೇಳಿದ್ರು? ನಿನ್ ಯಾವ್ದು ಬೇಕೋ ಆರಿಸ್ಕೊಳ್ಳಪ್ಪ ನಿನ್ನ ಯೋಗ್ಯತೆ ಅನುಸಾರವಾಗಿ. ನಮ್ದು ಹಾಗೆಲ್ಲ ಹುಲಿ ಬಣ್ಣಕ್ಕೆ ನರಿ ಮೈ ಸುಟ್ಟು ಅಂತ ತಿಳ್ಕೊಂಡು ನಾವು ಹಾಗೆ ಹೇಳ್ತೀವಿ. ನಾವೇನ್ ಮಾಡ್ತಿತ್ತು ಅದನ್ನು ಮಾಡಿದರೆ ನಿನಗೆ ಮೋಕ್ಷ ಇಲ್ಲಿ ಹೌದು ಇಲ್ಲ ಅಂತ ಹೇಳ್ತೀವಿ. ಯಾಕೆ? ಸ್ವಾಧ್ಯಾಯಾನ್ಮಾನ ಪ್ರಮತಿ ದ್ರವ್ಯ ಸ್ವಾಧ್ಯಾಯ ಪ್ರವಚನದ್ದು ತೈತ್ತರಿಯ ಉಪನಿಷತ್ತು ಅಷ್ಟೇ ತೀರ್ಥದಲ್ಲಿ ಕೃತಂತ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಂತ ಸತ್ಯಂತ ಸ್ವಾಧ್ಯಾಯ ಪ್ರವಚನೇ ಚ ಅತಿಥಿಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನೇ ಚ ತೈತ್ತರಿಯ ಉಪನಿಷತ್ತು ಹೇಳ್ತಾರೆ. ಅಂದಾಗ ಸ್ವಾಧ್ಯಾಯ ಪ್ರವಚನ